ಯೇಸು ಕ್ರಿಸ್ತನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ಕೊಟ್ಟಂಥ ಒಂದು ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳವರೆಗನ ನಾವು ಬ್ರದರ್ ಬರೆದಂಥ ಒಂದು 5ನೇ ವಾಲ್ಯೂಮು ಅದರಲ್ಲಿ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂತಂದ್ಬಿಟ್ಟು ನಾವೇನು ಮಾಡ್ತಾ ಇದ್ರಿ ಓದ್ತಾ ಇದ್ರಿ ಚಾಪ್ಟರ್ ನಂಬರ್ 10 ಅದರ ಸೊ ಅದರಲ್ಲಿ ನಾವು ಅನೇಕ ಒಂದು ಪಾಯಿಂಟ್ಸ್ ಏನು ಮಾಡಿದ್ರಿ ನಾವು ಕವರ್ ಮಾಡಿದ್ರಿ ಅದರ ಸೊ ಅದಕ್ಕೆ ಈ ವಾರ ನಾವು ಏನು ಮಾಡೋಣ ಅದನ್ನ ಹಂಗೆ ಕಂಟಿನ್ಯೂ ಮಾಡೋಣ. ಕನ್ನಡದಲ್ಲಿ ಪೇಜ್ ನಂಬರ್ 158 156 ಇಂಗ್ಲೀಷಲ್ಲಿ ಪೇಜ್ ನಂಬರ್ 252. ಸೊ ಯಾರೋ ಬರೋ ಸಿಸ್ಟರ್ಸ್ ಎಲ್ಲ ಓದಂಗಿದ್ರೆ ಕೈಗಳೆತ್ತಿದ್ರೆ ಅವ್ರಿಗೆ ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ಬೋದು.
ಪವಿತ್ರಾತ್ಮನ ಅನುಗ್ರಹಿಸುವಿಕೆಯು ಯಾವಾಗ ಮತ್ತು ಯಾವ ರೀತಿಯಲ್ಲಿ ಒಬ್ಬ ಕ್ರೈಸ್ತನಿಗೆ ತನ್ನ ನಿರ್ಣಯಗಳನ್ನು ಸರಿಪಡಿಸಿಕೊಳ್ಳುವಂತೆ ಮಾಡುತ್ತದೆ ಮತ್ತು ಆತನಿಗೆ ಅದು ಸ್ವಸ್ಥ ಮನಸ್ಸಿನ ಆತ್ಮವಾಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ದೈವಿಕ ಮನಸ್ಸು ಸಮರ್ಪಕವಾದುದು, ದೃಢವಾದುದು ಮತ್ತು ಅದರ ಪರಿಣಾಮವಾಗಿ ಕ್ರೈಸ್ತರು ಎಲ್ಲಿಯವರೆಗೆ ತಮ್ಮ ಸ್ವಂತ ಮನಸ್ಸನ್ನು ಮತ್ತು ನಿರ್ಣಯಗಳನ್ನು ಯಾವುದೇ ಅಥವಾ ಎಲ್ಲ ವಿಷಯಗಳಲ್ಲಿ ಬದಿಗಿಟ್ಟು ಅದಕ್ಕೆ ಬದಲಾಗಿ ದೇವರ ಮನಸ್ಸು, ಚಿತ್ತ ಮತ್ತು ನಿರ್ಣಯಗಳು ತಮ್ಮ ಜೀವಿತವನ್ನು ನಿಯಂತ್ರಿಸುವಂತೆ ಒಪ್ಪಿಕೊಳ್ಳುತ್ತಾರೋ ಆವರೆಗೆ ಅವರಲ್ಲಿ ದೃಢ ಸ್ವಸ್ಥ ಮನಸ್ಸಿನ ಆತ್ಮ ಅಥವಾ ಪ್ರವೃತ್ತಿ ದೇವರ ಮನಸ್ಸು ಇರುತ್ತದೆ. ಕ್ರೈಸ್ತರ ಮೆದುಳುಗಳಲ್ಲಿ ಒಂದು ಬದಲಾವಣೆಯಾಗುತ್ತದೆ ಅಥವಾ ಪ್ರಾಕೃತಿಕ ಕ್ರಮಕ್ಕೆ ವ್ಯತಿರಿಕ್ತವಾಗಿ ಕೆಲಸ ಮಾಡತೊಡಗುತ್ತದೆ ಎಂದು ನಾವು ಹೇಳುತ್ತಿಲ್ಲ. ಆದರೆ ಪವಿತ್ರಾತ್ಮನ ಸತ್ಯದ ಆತ್ಮನ ಮಾರ್ಗದರ್ಶನದಲ್ಲಿ ಅಂಥವರು ತಮ್ಮ ಸ್ವಂತ ನಿರ್ಣಯಗಳ ಕಾರಣ ಕಂಡು ಬಂದ ವಿವಿಧ ಸಮಸ್ಯೆಗಳಿಗೆ ಕಾರಣವಾದ ತಮ್ಮ ತಪ್ಪುಗಳನ್ನು ಕ್ರಮೇಣವಾಗಿ ಸರಿಪಡಿಸಿಕೊಳ್ಳಲು ಮತ್ತು ದೇವರ ವಾಕ್ಯಗಳ ಮೂಲಕ ಪವಿತ್ರಾತ್ಮನ ಬೋಧನೆಗಳೊಂದಿಗೆ ಸಾಮರಸ್ಯವಾಗಿರಲು ಕಲಿತುಕೊಳ್ಳುತ್ತಾರೆ. ಉದಾಹರಣೆಗೆ, ನಮ್ಮಲ್ಲಿ ಒಂದು ಸರಿಯಾದ ಸಮಯ ತೋರಿಸದ ಅಗ್ಗದ ಗಡಿಯಾರವಿದೆ ಎಂದುಕೊಳ್ಳೋಣ. ಅದನ್ನು ಆಗಾಗ್ಗೆ ಕ್ರೋನೋಮೀಟರ್ಗೆ ಒಳಪಡಿಸಿ ದುರಸ್ತಿಗೊಳಿಸುತ್ತಿದ್ದರೂ ಅದು ಪ್ರತಿ 20 ಗಂಟೆಗಳಿಗೊಮ್ಮೆ ಅರ್ಧ ಗಂಟೆ ಹಿಂದಕ್ಕೆ ಚಲಿಸುತ್ತಾ ಇರುತ್ತದೆ ಎಂದುಕೊಳ್ಳೋಣ. ಮೇಲಾಗಿ ಅದರ ತಪ್ಪನ್ನು ಯಾವ ರೀತಿ ಅಂದಾಜಿಸಬಹುದೆಂಬುದು ಮತ್ತು ಪ್ರತಿ 20 ಗಂಟೆಗೊಮ್ಮೆ ಅದನ್ನು ಸರಿಪಡಿಸುವುದು ಹೇಗೆಂದು ನಮಗೆ ತಿಳಿಯುತ್ತದೆ. ಅದರಂತೆ ಜೀವನದ ಅನೇಕ ಸಂಗತಿಗಳಲ್ಲಿ ನಮ್ಮ ನಿರ್ಣಯಗಳು ಇರುತ್ತವೆ. ನಾವು ಅವುಗಳನ್ನು ಸಮರ್ಪಕವಾದ ಪ್ರಮಾಣದಲ್ಲಿ ಅಳತೆ ಮಾಡುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಭಾವೋದ್ವೇಗಗಳಲ್ಲಿ ಅತ್ಯಂತವಾಗಿ ಬಲು ವೇಗದಲ್ಲಿದ್ದೇವೆ ಅಥವಾ ನಿಧಾನಗತಿಯಲ್ಲಿದ್ದೇವೆ, ಅತ್ಯಂತ ಶಕ್ತಿಯುತವಾಗಿದ್ದೇವೆ ಇಲ್ಲವೇ ಬಲಹೀನರಾಗಿದ್ದೇವೆ ಎಂದು ತಿಳಿದುಬರುತ್ತವೆ. ನಾವು ನಮ್ಮ ಆಲೋಚನಾ ಪದ್ಧತಿಯನ್ನು ಕ್ರಿಸ್ತನವುಗಳಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳಲು ಅಸಾಧ್ಯವಾದಾಗ್ಯೂ ನಾವುಗಳು ನಮ್ಮ ಮುಂದಿರುವ ಮಟ್ಟಕ್ಕೆ ತಕ್ಕಂತೆ ಅವುಗಳನ್ನು ಬದಲಾಯಿಸಿಕೊಳ್ಳಲು ಶಕ್ತರಾಗುತ್ತೇವೆ. ಆದರೆ ಇವುಗಳು ಸಮರ್ಪಕವಾದ ಮಟ್ಟದಲ್ಲಿ ಇಲ್ಲದಿರುವವರಿಗೆ ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳಲು ಮನಸ್ಸಿಲ್ಲದವರಿಗೆ ತಕ್ಕಂತೆ ಇರಲಾರದು ಮತ್ತು ಅವರುಗಳು ಅವನ್ನು ಒಪ್ಪಿಕೊಳ್ಳುವುದೂ ಇಲ್ಲ, ಅದನ್ನು ಅನುಕರಣೆ ಮಾಡಲು ಶಕ್ತರಲ್ಲ.
ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರಲ್ಲಿ ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅದರ ಸೊ ಒಂದು ಒಂದು ತಿಳುವಳಿಕೆಯ ಒಂದು ಆತ್ಮ. ಸೊ ಇದು ದೇವರು ದೇವ್ರ ಮಕ್ಕಳಿಗೆ ಯಾವಾಗಪ್ಪ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ, ಯಾವಾಗ ನಮ್ಮ ಜಜ್ಮೆಂಟ್ಗಳನ್ನ ನಾವು ಜೀವನದಲ್ಲಿ ತೊಗೊಳಂಥ ನಿರ್ಧಾರಗಳನ್ನ ಸತ್ಯವೇದದ ಅನುಗುಣವಾಗಿ ತೊಗೊಳೋಕ್ಕೆ ನಿರ್ಧಾರ ಮಾಡ್ತಿರೋ ಆವಾಗ ದೇವ್ರು ಏನು ಮಾಡ್ತಾರೆ, ಈ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ನಮಗೆ ಕೊಡ್ತಾರೆ ಅಂತ ನಾವು ಏನು ಮಾಡ್ತೀರಿ ನೋಡ್ತೀರಿ. ಸೊ ಅಂದರೆ ಏನಪ್ಪಾ ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ಏನೋ ಮಾಡಿದಿರಾ ಆಟೋಮೆಟಿಕ್ಕಾಗಿ ಏನಾರೋ ಹಂಗೆ ಮ್ಯಾಜಿಕ್ಕಾಗಿ ಬದಲಾವಣೆ ಆಗ್ತದಾ ಅಂತಂದರೆ ಏನ್ರಿ, ನಮ್ಮ ಒಂದು ಜ್ಞಾನದಲ್ಲಿ ಬುದ್ಧಿಯಲ್ಲಿ ಅಥವಾ ನಮ್ಮ ಒಂದು ಮೈಂಡಲ್ಲಿ ಏನಾರೋ ಚೇಂಜಸ್ ಆಗ್ತದೆ ಅಂದರೆ ಆಟೋಮೆಟಿಕ್ಕಾಗಿ ಮೈಂಡಲ್ಲಿ ಏನು ಮಾಡೋಕ್ಕೆ ಹೋಗಲ್ಲ, ಯಾವುದೇ ರೀತಿ ಒಂದು ಚೇಂಜಸ್ಸು ಆಗೋದಕ್ಕೆ ಹೋಗಲ್ಲ. ಸೊ ಅದನ್ನು ಚೇಂಜ್ ನಾವು ಮಾಡ್ಕೊಂಡಾವಾಗೇ ಏನಾಗೋದು, ಅದರಲ್ಲಿ ಬದಲಾವಣೆ ಏನಾಗೋದು ಅಲ್ಲಿ ಬರೋದು ಅದರ ಅದಕ್ಕೆ ನೋಡ್ಬೇಕಾರೆ ಈಗ ಹೇಳ್ತಾರೆ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಹೇಳ್ತಾರೆ. ಅದರ ಏನಪ್ಪ ಅದು ಅಂತಂದರೆ, ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ಕುಂದು ಕೊರತೆಗಳು, ಲೋಪದೋಷಗಳು ಅಥವಾ ಪಾಪಗಳು ಏನು ಮಾಡ್ತಾಯಿರ್ತೀವಿ ನಾವು ಮಾಡ್ತಾಯಿರ್ತೀರಿ, ಆದರೆ ಸತ್ಯವೇದ ಮುಖಾಂತರ ಇದು ಸರಿ ಅಂತ ಗೊತ್ತಾಗಿದ ಮೇಲೆ ಅದನ್ನು ತಿದ್ಕೊಂಡವಾಗ ಶುರು ಮಾಡಿದವಾಗ ಅವಾಗ ಏನಪ್ಪ ಆಗೋದು ಅಂದರೆ, ನಮ್ಮ ಒಂದು ಸೌಂಡ್ ಮೈಂಡ್ ನಮ್ಮಲ್ಲಿ ಏನಾಗೋದು ಅಲ್ಲಿ ಬರೋದಕ್ಕೆ ಶುರು ಆಗೋದು. ಅದಕ್ಕೆ ಒಂದು ಉದಾಹರಣೆ ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ, ಏನಪ್ಪ ಅಂತಂದರೆ ಒಂದು ಗಡಿಯಾರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಗಡಿಯಾರ ಬಂದ್ಬಿಟ್ಟು ಏನಾಗ್ತದೆ, ಒಂದು ಅರ್ಧ ಗಂಟೆ ಫಾಸ್ಟ್ ಹೋಗ್ತಾ ಇರ್ತದೆ ತಿಳ್ಕೊಳ್ಳಿ ಅಲ್ದರ. ಇವಾಗ ಅದು ಗಡಿಯಾರ ಒರಿಜಿನಲ್ ಟೈಮ್ ನೋಡಿಸ್ತಾ ಇದೆಯಾ ಅಂತಂದರೆ ಒರಿಜಿನಲ್ ಟೈಮ್ ನೋಡಿಸ್ತಲ್ಲ, ಅದು ನೋಡಿಸ್ತಾರೆ ಏನು ಫೇಕ್ ಟೈಮು, ಅದರ ಅರ್ಧ ಗಂಟೆ ಏನು ಮಾಡ್ತಾಯಿರ್ತಾರೆ ಫಾಸ್ಟಾಗೆ ನೋಡಿಸ್ತಾ ಇರ್ತಾರೆ ಅಲ್ವರ. ಆವಾಗ ನಾವೇನ್ ಮಾಡ್ತೀರಿ, ಅರ್ಧ ಗಂಟೆ ದಡ ಬುಡ ಅಂತ ಏನ್ ಮಾಡ್ತಾ ಇದ್ವಿ ನಾವು, ದಡ ಬುಡ ಅಂತ ರೆಡಿ ಆಗಿ ಹೋಗ್ತಾ ಇತ್ತು. ಆದ್ರೆ ನೋಡಿದಾವಾಗ ಆಕ್ಚುಲ್ ಆಗಿ ಆ ಸಿಚುವೇಶನ್ಸ್ ಅಲ್ಲಿ ನಾವೇನ್ ಮಾಡ್ತೀರಿ, ಅರ್ಧ ಗಂಟೆ ಮುಂದಕ್ಕೆ ಹೋಗ್ತಾ ಇತ್ತು ರೀ. ಅದೇ ಥರ ಆ ಗಡಿಯಾರ ಸರಿಯಾಗಿ ಟೈಮ್ ನೋಡಿಸಿದ್ರೆ ಅರ್ಧ ಗಂಟೆ ಹಿಂದಕ್ಕೆ ಹೋಗ್ತಾ ಇದ್ರೆ ಅವಾಗ ಏನಾಗ್ತಿದೆ ಅಂತಂದ್ರೆ, ನಾವು ಲೆತಾರ್ಜಿಯಾಗಿ ಏನು ಮಾಡ್ತಿದ್ರಿ, ಕೆಲಸ ಮಾಡ್ತಾ ಇರ್ತೀರಿ. ಅವಾಗ ಏನಾಗ್ತಾರೆ ಅಂತಂದ್ರೆ, ನಾವು ನಮ್ಮ ಒಂದು ಕಾಲಕ್ಕೆ ಅನುಗುಣವಾಗಿ ಹೋಗ್ದಿರ, ಅದಕ್ಕಿಂತ ಹಿಂದಕ್ಕೆ ಏನು ಮಾಡ್ತಾ ಇರ್ತೀರಿ, ನಡೀತಾ ಇರ್ತೀರಿ. ಸೊ ಇದಕ್ಕೆ ಏನು ಮಾಡಬೇಕು, ಇದು ರೆಕ್ಟಿಫಿಕೇಶನ್ ಏನಪ್ಪ, ಈ ಪ್ರಾಬ್ಲಮ್ ರೆಕ್ಟಿಫಿಕೇಶನ್ ಏನಪ್ಪ ಅಂತಂದ್ರೆ, ಗಡಿಯಾರನ ಪ್ರಾಪರಾಗಿ ಏನು ಮಾಡಬೇಕು, ಟ್ಯೂನ್ ಮಾಡಬೇಕು. ಸರಿ, ಗಡಿಯಾರನ ಟ್ಯೂನ್ ಮಾಡೋಕ್ಕಾಗಿಲ್ವಾ, ನಾವಾಗ ಏನು ಮಾಡಬೇಕು ಅಂದರೆ, ನಮ್ಮ ಮೈಂಡಲ್ಲಿ ಗಡಿಯಾರದಲ್ಲಿ ಫಾಲ್ಟ್ ಇದೆ ಅಂತ ಅಂದ್ಬಿಟ್ಟು ಇದು ಮೈಂಡಲ್ಲಿ ಏನಬೇಕು ಫಿಕ್ಸ್ ಮಾಡಿಕೊಂಡು ಅದ್ರ ಪ್ರಕಾರ ನಾವೇನು ಮಾಡಬೇಕು, ಬದಲಾವಣೆಗಳನ್ನ ಮಾಡಬೇಕು. ಇದೇ ರೀತಿ ಸತ್ಯವೇದದಲ್ಲಿ ದೇವರು ಎಲ್ಲ ವಿಚಾರಗಳನ್ನ ಸರಿಯಾಗಿ ನೋಡಿಸ್ಬಿಟ್ಟಿದ್ದಾರೆ. ಅದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಬದಲಾವಣೆಗಳು ಮಾಡೋಕ್ಕೆ ಆಗೋದಿಲ್ಲ. ಅದರ ಅದ್ರ ಪ್ರಕಾರ ನಾವೇನು ಮಾಡಬೇಕು ಅಂದರೆ, ನಮ್ಮ ಜೀವನದಲ್ಲಿ ಇವಾಗ ಬದಲಾವಣೆಗಳು ಏನು ಮಾಡಬೇಕು, ಮಾಡಬೇಕು ಬದಲಾವಣೆಗಳು ಮಾಡಿದಾವಾಗ ನಾವು ಸತ್ಯವೇದಕ್ಕೆ ಅನುಗುಣವಾಗಿ ಏನು ಮಾಡ್ತೀವಿ, ನಾವು ಅಲ್ಲಿ ಬೆಳಗ್ಗೆ ಏನು ಮಾಡ್ತೀವಿ, ನಾವು ಶುರು ಮಾಡ್ತೀರಿ ಅಲ್ವರ. ಆವಾಗ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ, ನಾವು ಏನ್ರಿ ಆ ಸ್ಪಿರಿಟ್ ಆಫ್ ಸೌಂಡ್ ಮೈನ ನಮ್ಮ ಜೀವನದಲ್ಲಿ ಪಡ್ಕೊಳಕ್ಕೆ ಏನಾಗ್ತದೆ, ಒಂದು ಅನುಕೂಲ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ, ಯಾರ ಹತ್ರ ಇದ್ದೆ ಬುಕ್ಕು, ವಾಲ್ಯೂಮ್ಸ್, ಬ್ರದರ್ ಸಿಸ್ಟರ್ಸ್? ಓಕೆ, ಅನಿತಾ ಅಷ್ಟು ಓದ್ಬೋದಾ?
ಓದ್ತೀನಿ. ಎಷ್ಟು ಪೇಜ್ ಬಿಡದ? ನಾನು ಈಗ
ಪೇಜ್ ನಂಬರ್ 156, ರೈಟ್ ಸೈಡ್ ಅಲ್ಲಿ ಕೆಳಗಡೆ ಚಿಕ್ಕದ ಒಂದು ಪ್ಯಾರಾಗ್ರಾಫ್ ಇದೆ ನೋಡಿ, ಅಲ್ಲಿಂದ ಶುರು ಮಾಡಿ ಇಷ್ಟ.
156.
ಇಂತಹ ಅಂತ
ಅಲ್ಲ, ಪವಿತ್ರ ಆತ್ಮನದ
ಇಂತಹ ಅಂತ
ಇಲ್ಲ. ಇಂಥ ಸ್ವಸ್ಥತೆ ಆಗುತ್ತೆ.
ಹಾಂ
ಇಂಥ ಸ್ವಸ್ಥತೆ ಇಲ್ಲದ ಮನಸ್ಸನ್ನು ತನ್ನ ಸ್ನೇಹಿತರುಗಳಲ್ಲಿ, ತನ್ನ ನೆರೆಹೊರೆಯವರಲ್ಲಿ ಒಮ್ಮೊಮ್ಮೆ ತನ್ನಲ್ಲಿ ಸಹ ಅವರುಗಳು ತಮ್ಮ ಸಂಗತಿಗಳನ್ನು ಗೌರವಾನ್ವಿತವಾಗಿ ನಿಭಾಯಿಸಲು ಸಾಧ್ಯವಾಗದಿರುವುದನ್ನು ಮತ್ತು ಅವರುಗಳು ಇತರರ ಸಂಗತಿಗಳಲ್ಲಿ ಕಿರುಕುಳ ಕೊಡುವವರನ್ನು ಗಮನಿಸದೇ ಇರುವವರು ಯಾರಿದ್ದಾರೆ? ಅವರು ತಮ್ಮ ಸ್ವಂತ ವ್ಯವಹಾರಗಳನ್ನು ನಿಭಾಯಿಸಲಾಗದಿದ್ದರೂ ಸ್ವಪ್ರತಿಷ್ಠೆಯಿಂದಾಗಿ ಇತರರ ಬಗ್ಗೆ ನಿರ್ಣಯಿಸುತ್ತಾರೆ, ಅವರ ಬಗ್ಗೆ ಅಂತೆಕಂತೆಗಳನ್ನೆಬ್ಬಿಸುತ್ತಾರೆ, ಇತರರ ವ್ಯವಹಾರಗಳಲ್ಲಿ ಮೂಗು ತುರಿಸುತ್ತಾರೆ. ಸ್ವಸ್ಥವಲ್ಲದ ಮನಸ್ಸಿಗೆ ಇವು ಪುರಾವೆ, ಒಂದು ಮಟ್ಟದ ಭ್ರಾಂತಿ ಅಲ್ಲವೇನು? ಯಾರ ನಿರ್ಣಯಗಳು ದೃಢವಲ್ಲವಾಗಿದ್ದು ಅವರುಗಳು ಹುಚ್ಚಾಸ್ಪತ್ರೆ ಅಥವಾ ಮಾನಸಿಕ ಅಸ್ವಸ್ಥರ ಶಿಬಿರಗಳಲ್ಲಿ ಪ್ರತಿಬಂಧಿಸುವಂತೆ ಮಾಡುವಲ್ಲಿ ಇದೇ ತತ್ವದ ಅತಿರೇಕವನ್ನು ನಾವು ಗಮನಿಸುವುದಿಲ್ಲವೋ, ಹುಚ್ಚಾಸ್ಪತ್ರೆಗಳಲ್ಲಿರುವ ಕೆಲವರಲ್ಲಿ ಸ್ವಪ್ರತಿಷ್ಠೆ, ಅನುಮೋದನೆ ಮತ್ತು ಅಂಜಿಕೆ ಇವುಗಳು ಸಂಶಯಾತೀತವಾಗಿ ಮಾನಸಿಕ ತೊಂದರೆಗಳ ಬುನಾದಿಗಳಾಗಿವೆ. ಉಳಿದವರಲ್ಲಿ ಹೆಚ್ಚಿನವರು ಭೂತ ಹಿಡಿದವರಂತೆ ಬುದ್ಧಿಭ್ರಮಣರಾಗಿರುತ್ತಾರೆ. ನಾವು ಹುಚ್ಚಾಸ್ಪತ್ರೆ ಅಥವಾ ಅಂಥವರ ತಂಗುದಾಣವನ್ನು ಪ್ರವೇಶಿಸಿದರೆ ಅಲ್ಲಿರುವ ಕೆಲವರು ತಾವು ತುಂಬಾ ಶ್ರೀಮಂತರು ಅಥವಾ ತಾವು ರಾಜರುಗಳು ಇಲ್ಲವೇ ರಾಣಿಯರು ಅಥವಾ ಗಣ್ಯರು, ರಾಜಕುಮಾರ ಕುಮಾರಿಯರು ಎಂಬ ಭ್ರಮೆಯಲ್ಲಿರುತ್ತಾರೆ. ಮತ್ತು ಅದಕ್ಕೆ ಅನುಗುಣವಾಗಿ ತುಂಬಾ ಜಂಬಶಾಲಿಗಳು, ಮುಂಗೋಪಿಗಳು ಮತ್ತು ಸುಲಭವಾಗಿ ಕೋಪ ಹುಟ್ಟಿಸುವವರು ಆಗಿರುತ್ತಾರೆ. ಇತರರು ಈ ಕಾಲ್ಪನಿಕ ತಪ್ಪುಗಳನ್ನು ನಿಭಾಯಿಸಿಕೊಳ್ಳುತ್ತಾರೆ ಮತ್ತು ಅವರುಗಳನ್ನು ಸಾಕಷ್ಟು ಮೆಚ್ಚಿಕೊಳ್ಳಲಿಲ್ಲವೆಂದು ಊಹಿಸುತ್ತಾರೆ, ಮತ್ತು ಅವರ ಸ್ನೇಹಿತರುಗಳು ಅವರ ಪ್ರಭಾವದ ಹೆದರಿಕೆಯಿಂದಾಗಿ ಅವರಿಂದ ದೂರವಿರಲು ಶ್ರಮಿಸುತ್ತಾರೆ, ಅಥವಾ ಅವರ ಸಾಮರ್ಥ್ಯವನ್ನು ಅಡಗಿಸುತ್ತಾರೆ, ಅಥವಾ ಅವರು ಅದೃಷ್ಟವನ್ನು ಪಡೆಕೊಳ್ಳದಂತೆ ತಡೆಯೊಡ್ಡುತ್ತಾರೆ ಎಂದು ಭಾವಿಸುತ್ತಾರೆ. ಇತರರು ಅಂಜಿಕೆಯ ಕಾರಣ ಎಲ್ಲರೂ ತಮ್ಮ ಪ್ರಾಣಗಳನ್ನು ತೆಗೆಯ ಬಯಸುತ್ತಾರೆ. ಇಡೀ ಲೋಕವು ಹುಚ್ಚುತನದಿಂದ ತುಂಬಿದೆ. ಅವರು ಮಾತ್ರವೇ ಸ್ವಸ್ಥ ಬುದ್ಧಿ ಉಳ್ಳವರು ಅಥವಾ ದೇವರೇ ತಮ್ಮ ವಿರುದ್ಧವಾಗಿದ್ದಾನೆ? ತಾವು ಕ್ಷಮಿಸಲಾಗದ ಪಾಪ ಇತ್ಯಾದಿಗಳನ್ನು ಮಾಡಿರುವುದರಿಂದ ತಮ್ಮ ವಿಧಿಯು ನಿರಂತರವಾದ ಯಾತನೆಗಳಿಂದ ಕೂಡಿದೆ ಎಂದು ಊಹಿಸಿಕೊಳ್ಳುತ್ತಾರೆ. ಆಯ್ತು ಬ್ರದರ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಈ ಒಂದು ಸೌಂಡ್ ಮೈಂಡ್ ಇಲ್ದಿರೋಂಥ ಒಂದು ಜನರು ಯಾರಪ್ಪ ಇದ್ದಾರೆ ಅಂತಂದರೆ, ಸತ್ಯನ ಕೇಳ್ದಿರೋಂಥ ಎಲ್ಲ ಮಕ್ಕಳುಗಳು, ಲೋಕದಲ್ಲಿರೋರು ಎಲ್ಲರೂ, ಅದು ಯಾರು ಇನ್ಫ್ಲುಯೆನ್ಸಲ್ಲಿದ್ದಾರೆ ಅಂತ ನೋಡ್ತೀವಿ ಅಂದರೆ, ಈ ಪ್ರಪಂಚದ ದೇವರ ಒಂದು ಇನ್ಫ್ಲುಯೆನ್ಸಲ್ಲಿದ್ದಾನೆ. ಸೊ ಅಂದರೆ ಪ್ರಪಂಚದ ಇನ್ಫ್ಲುಯೆನ್ಸ್ ಅವ್ರಿಗೆ ಒಂದು ಸೌಂಡ್ ಮೈಂಡ್ ಏನಾಗಿಲ್ಲ ಅಂದರೆ, ಒಂದು ಕ್ಲಿಯರ್ ಮೈಂಡ್, ಒಂದು ಕ್ಲಿಯರ್ ಪಿಕ್ಚರು, ಅದರ ಒಂದು ಸಮಾಧಾನದ ಒಂದು ಬುದ್ಧಿ ತಿಳುವಳಿಕೆ ಏನಾಗಿಲ್ಲ ಅವ್ರಿಗೆ, ಅವ್ರಿಗೆ ಇಲ್ಲ ಅಂದ್ರೆ. ಅದಕ್ಕೆ ಇದು ನಾವು ಎಲ್ಲಿ ನೋಡ್ಬೋದು ಅಂದರೆ, ಅವ್ರ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನ ಹ್ಯಾಂಡ್ಲ್ ಮಾಡೋದ್ರಿಂದ ಏನಾಗ್ತದೆ ನಮಗೆ ಕ್ಲೀನಾಗಿ ಗೊತ್ತಾಗ್ತದೆ ಅಲ್ವರಾ? ಸೊ ಅದ್ರಲ್ಲಿ ಏನಾಗ ಗೊತ್ತಾಗ್ತದೆ ಅಂದರೆ ಇಂಪ್ರಾಪರ್ ಜಜ್ಮೆಂಟು, ಅದರಿಂದ ಅವ್ರ ಲೈಫ್ ಎಫೆಕ್ಟ್ ಮಾತ್ರ ಆಗಲ್ಲ ಮತ್ತೊಬ್ಬರ ಲೈಫ್ ಕೆಲ ಏನಾದರೂ ತೊಂದರೆಗಳಾಗೋದು, ಅದರ ವಿನಾಕಾರಣ ಅನ್ನೆಸೆಸರಿ ಪ್ರಾಬ್ಲಮ್ಸ್ಗಳಲ್ಲಿ ಸೇರ್ಕೊಳ್ಳೋಂಥದ್ದು, ಇದೆಲ್ಲ ಏನು ನೋಡಿಸ್ತಾರೆ ಅಂತಂದರೆ ಅವ್ರದ್ದು ಒಂದು ಜಜ್ಮೆಂಟ್ ಏನಿಲ್ಲ, ಪ್ರಾಪರ್ ಇಲ್ಲ. ಯಾಕಪ್ಪ ಜಜ್ಮೆಂಟ್ ಪ್ರಾಪರ್ ಇಲ್ಲ ಅಂದರೆ ಒಂದು ಗೈಡೆನ್ಸ್ ಏನೇ ಇಲ್ಲ, ಪ್ರಾಪರಾಗಿ ಇಲ್ಲ. ಸೊ ಅದರಿಂದ ನೋಡ್ಬೇಕಾದ್ರೆ ಈ ಲೋಕ ಎಲ್ಲ ಯಾವ್ದ್ರಲ್ಲಿ ಮುಳುಗಿದೆ ಅಂತ ನೋಡ್ತೀರಿ ಅಂತಂದರೆ ಏನ್ರಿ, ಒಂದು ಇಂಪ್ರಾಪರ್ ಜಜ್ಮೆಂಟ್ ಅಲ್ವರ? ಇನ್ನೊಂದು ಏನಪ್ಪ ಅಂದರೆ ಅದಕ್ಕೆ ನೋಡಬೇಕಾದ್ರೆ ಏನಪ್ಪ ನೋಡ್ತೀರಿ, ಬೇಡದಿರೋಂಥ ವಿಚಾರಗಳನ್ನ ಮತ್ತೊಬ್ಬರು ವಿಚಾರಗಳನ್ನ ಅಧಿಕವಾಗಿ ಮಾತಾಡೋಂಥದ್ದು ಕೂಡ ನೋಡಬೇಕಾದ್ರೆ ಏನಪ್ಪ ಅಂತಂದರೆ ಇದು ಅನ್ಸೌಂಡ್ ಮೈಂಡ್ದು ಒಂದು ಲಕ್ಷಣ ಅಂತ ಹೇಳ್ತಾರೆ ಅಲ್ವರ? ಒಂದು ಸೌಂಡ್ ಮೈಂಡ್ ಅಲ್ಲರ, ಒಂದು ಕ್ಲಿಯರ್ ಆಗಿರೋ ಮೈಂಡ್ ಆಗಿರೋದ್ರೆ ಏನು ಮಾಡ್ತಾರೆ ಅಂದರೆ ಬೇಡದಿರೋಂಥ ವಿಚಾರಗಳು ನಮಗೇನಕ್ಕಪ್ಪ ಅದು ನಮಗೇನು ಲಾಭ ಇಲ್ಲ ಅಂತ ಏನು ಮಾಡ್ತಾರೆ ನಿರ್ಧಾರ ಮಾಡ್ತಾರೆ. ಆದರೆ ಯಾರಿಗೆ ಒಂದು ಒಂದು ಏನಪ್ಪ ಸಮಾಧಾನದ ಒಂದು ಬುದ್ಧಿ ಜ್ಞಾನ ಇಲ್ವೋ ಅವ್ರು ಏನು ಮಾಡ್ತಾರೆ ಅಂದರೆ ಬೇಡದಿರೋಂಥ ವಿಚಾರಗಳೆಲ್ಲ ತಲೆ ಹಾಕಿ ಬೇಡದಿರೋಂಥದ್ದು ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಶುರು ಮಾಡ್ತಾರೆ. ಇದೇನಪ್ಪ ಅಂದರೆ ಇದು ಒಂದು ಲೆವೆಲ್ಗೆ ಹುಚ್ಚುತನ ಅಂತ ಹೇಳ್ತಾರೆ ಅದರ ಏನ್ರಿ, ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗೋಂಥ ಹುಚ್ಚುತನ ಅಲ್ಲ, ಆದರೂ ಒಂದು ಹುಚ್ಚುತನ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಇದು ಅನ್ನೆಸೆಸರಿ ಒಂದು ವಿಚಾರ. ಬೈಬಲ್ ಏನು ಹೇಳ್ತಾರೆ, ನಮಗೆ ಸಂಬಂಧಪಟ್ಟಿಲ್ದಿರೋಂಥ ವಿಚಾರದಲ್ಲಿ ನಾವು ತಲೆ ಹಾಕೋದು ಹೇಗಿರ್ತಾರೆ ಅಂತಂದರೆ ಸುಮ್ಮನೆ ಇರೋಂಥ ನಾಯಿನ ಕಿವಿ ಇಟ್ಕೊಂಡು ಎತ್ತದಂಗೆ ಅಂತ ಹೇಳ್ತಾರೆ ಅದರ. ಈಗ ಬೈಬಲಲ್ಲಿ ಇದು ಧ್ಯಾನ ಆಗ್ತಿಲ್ಲ, ನಮ್ಗೆ ಏನು ಮಾಡ್ತಾರೆ ಬರ್ತಾರೆ ಅದರ, ನಾಯಿನ ಕಿವಿ ಇಟ್ಕೊಂಡು ಎತ್ತಾರೆ ಏನು ಮಾಡ್ತಾರೆ, ಎಂಥ ಮುದ್ದು ನಾಯಿ ಮನೇಲಿ ಸಾಕಿದ ನಾಯಿ ಅದ ಸರ್ ನಾಯಿ ಏನು ಮಾಡ್ತಾರೆ ಕಚ್ಬಿಡ್ತಾರೆ ಅದರ. ಸೊ ಆ ರೀತಿ ಅದರಿಂದ ಏನಪ್ಪ ಆಗ್ತಾರೆ ಅಂದರೆ ನಮಗೆ ಬೇಡದಂಥ ತೊಂದರೆಗಳೇನಾಗ್ತಾರೆ ಅರ್ಥ ಹೊರತು ಬೇರೆ ಏನೂ ಆಗಲ್ಲ. ಅದಕ್ಕೆ ಇದು ಎಕ್ಸಾಂಪಲ್ ಕೊಡ್ತಾರೆ ಏನಪ್ಪ ಅಂದರೆ ಉಚ್ಚ ಆಸ್ಪತ್ರೆಯಲ್ಲಿ ಅದರ ಉಚ್ಚ ಆಸ್ಪತ್ರೆಯಲ್ಲಿ ಇರೋರು ಏನ್ರಿ ಇನ್ನೂ ಹೈ ಲೆವೆಲಲ್ಲಿ ಏನಾಗಿರೋದು ಒಂಥರ ಒಂಥರ ಕಂಪ್ಲೀಟ್ಲಿ ಡಿಸೀವ್ಡ್ ಆಗಿರೋರು ಯಾರಲ್ಲಿ ಅಂತಂದರೆ ಈ ಅನ್ಸೌಂಡ್ ಮೈಂಡ್ ಇರೋರನ್ನ ಸೇತಾನ ಏನು ಮಾಡ್ತಾರೆ ಒಂದು ಲೆವೆಲ್ವರೆಗೆ ಏನು ಮಾಡ್ತಾರೆ ಅವನ ಗ್ರಿಪ್ಪಲ್ಲಿ ಹಿಡಿತಾನೆ ಅಂತ ಹೇಳ್ತಾನೆ. ಅದರ ಇಡೀ ಜಗತ್ತ ಏನು ಮಾಡ್ತಾನೆ ಅವನು ತನ್ನ ಒಂದು ಹಿಡಿತಲ್ಲಿ ಇಟ್ಕೊಂಡಿದ್ದಾನೆ, ಆದರೆ ಇವ್ರನ್ನ ಮಾತ್ರ ಇನ್ನೂ ಸ್ಪೆಷಲ್ ಹೈ ಲೆವೆಲಲ್ಲಿ ಇಟ್ಕೊಳವನೆ. ಅದಕ್ಕೆ ಅದರಲ್ಲಿ ಕೆಲವು ಜನಕ್ಕೆ ಬುದ್ಧಿ ಭ್ರಮೆ, ಬುದ್ಧಿನೇ ಏನಾಗಿಲ್ಲ, ಸರಿ ಇಲ್ಲ. ಯಾವ ಲೆವೆಲಲ್ಲಿ ಸರಿ ಇಲ್ಲ ಅಂತಂದರೆ ಅವ್ರು ತನ್ನಷ್ಟಕ್ಕೆ ತಾನೇ ಏನು ಮಾಡ್ತಾರೆ ದೊಡ್ಡ ದೊಡ್ಡದಾಗಿ ಶ್ರೀಮಂತರ ಥರ, ದೊಡ್ಡ ಜ್ಞಾನಿಗಳ ಥರ, ದೊಡ್ಡ ಪಂಡಿತರ ಥರ, ದೊಡ್ಡ ರಾಜರ ಥರ ಅದರ ಆ ಥರ ಏನು ಮಾಡ್ತಾರೆ ಬಿಹೇವ್ ಮಾಡೋದು ನೋಡ್ತೀರಿ ಅದರ. ಮತ್ತೊಬ್ಬರನ್ನೆಲ್ಲ ಏನು ಮಾಡೋದು ಹಾಂ, ಮತ್ತೊಬ್ಬರೆಲ್ಲ ಏನೂ ಇಲ್ಲ ಅದರ, ಮತ್ತೊಬ್ಬರೆಲ್ಲ ಇವರು ಕೆಳಗಡೆ ಇರೋ ಥರ. ಸೊ ಈ ಥರ ಟ್ರೀಟ್ ಮಾಡೋದು, ಈ ಥರ ಬಿಹೇವ್ ಮಾಡೋದು ಏನು ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಯಾಕಪ್ಪ ಅಂತಂದರೆ ಅದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಲಕ್ಷಣ ಅದರ. ಇದೇ ರೀತಿ ಏನ್ರಿ ಈ ಲೋಕದಲ್ಲಿರೋಂಥ ಎಲ್ಲ ಜನಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಅನ್ಸೌಂಡ್ ಮೈಂಡ್ ಏನಾಗಿದೆ ಅವ್ರಿಗೆ ಅವ್ರಿಗಿದೆ ಅಂದರೆ ಏನಪ್ಪ ಅಂದರೆ ಒಂದು ಸ್ಟೇಬಲ್ ಆಗಿರೋ ಮೈಂಡು, ದೇವರಿಗೆ ಮೆಚ್ಚುಗೆ ಥರ ತೋಣಂಥರ ನಿರ್ಧಾರಗಳು ತೋಣಕ್ಕಾಗದಿರಬೇಕಾರೆ ಅವರಲ್ಲಿರೋದು ಏನಪ್ಪ ಅಂದರೆ ಈ ಸ್ಪಿರಿಟ್ ಆಫ್ ಅನ್ಸೌಂಡ್ ಮೈಂಡ್ ಅಂತ ಏನು ಮಾಡ್ತೀರಿ. ಅದಕ್ಕೆ ನೋಡ್ಬೇಕಾದ್ರೆ ಬೈಬಲ್ ಹೇಳ್ತಾರೆ ಅಂದರೆ ದ ವರ್ಲ್ಡ್ ಈಸ್ ಕಂಪ್ಲೀಟ್ಲಿ ಮ್ಯಾಡ್ ಅಂತ ಹೇಳ್ತಾರೆ. ಇಡೀ ಲೋಕವು ಪಾಪದಲ್ಲಿ ಏನಾಗಿದೆ ಮುಳುಗೋಗಿದೆ, ಪಾಪದಲ್ಲಿ ಏನಾಗಿದೆ ಸಂಪೂರ್ಣವಾಗಿ ಮುಳುಗೋಗಿದೆ ಅಂತ ಹೇಳ್ತಾರೆ ಅಲ್ಲ. ಅದಕ್ಕೆ ಬೈಬಲ್ ಹೇಳ್ಬೇಕು ನೀತಿವಂತರ ಜನರೇ ಒಬ್ಬರೂ ಇಲ್ಲ, ದೇವ್ರನ್ನ ಹುಡುಕೋರು ಒಬ್ಬರು ಇಲ್ಲ ಅಂತ ನಾವು ಏನಕ್ಕೆ ನೋಡ್ತೀರಿ ಅಂತಂದರೆ ಯಾರಿಗೂ ಒಂದು ಸೌಂಡ್ ಮೈಂಡ್ ಏನಾಗಿಲ್ಲ ಇಲ್ಲ. ಆಮೇಲೆ ಬೈಬಲ್ ಹೇಳ್ತಾರೆ ಎಲ್ಲರೂ ಪಾಪ ಮಾಡಿ ದೇವರ ಕೃಪೆ ಏನು ಮಾಡ್ತಾರೆ ಹಾಂ ಮಹಿಮೆನ ಕಳ್ಕೊಂಡಿದ್ದಾರೆ ಅಂತ. ದೇವರ ಮಹಿಮೆ ಅಂದರೆ ಏನಪ್ಪ ಅಂತಂದರೆ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಅಷ್ಟು ಜ್ಞಾನಿಯಾಗಿ ಅಷ್ಟು ಬುದ್ಧಿವಂತನಾಗಿ ಒಂದು ಸಮಾಧಾನದ ಬುದ್ಧಿ ಏನು ಮಾಡಿದ್ರು ಒಂದು ಮನಸ್ಸು ಏನು ಮಾಡಿದ್ರು ಅವನಿಗೆ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಕೊಟ್ಟಿದ್ರು ಅದರ. ಅದಕ್ಕೆ ಬೈಬಲ್ ನೋಡ್ಬೇಕಾದ್ರೆ ಆದಾಮ್ ಏನು ಮಾಡ್ತಾನೆ ಎಲ್ಲ ಪ್ರಾಣಿಗಳಿಗೆ ಹೆಸರು ಕೊಡ್ತಾನೆ ಅದರ. ನೋವಾ ಏನು ಮಾಡ್ತಾನೆ ಆ ಕಾಲದಲ್ಲೇ ಟಾರ್ನ ಕಂಡಿಡಿದಿದ್ದ, ದೊಡ್ಡ ನಾವೇನು ಕಟ್ಟಕ್ಕೆ ಏನಾಗಿದ್ರು ಅದರ ಪ್ಲ್ಯಾನ್ ಮಾಡಿದ್ರು ಅದರ. ಎಷ್ಟು ದೊಡ್ಡ ನಾವೇ ಅಂದರೆ 150 ಫೀಟು ಅದರ. ಆ ನಾವೇ ಒಂದು ವರ್ಷ ಏನು ಒಂದು ತಿಂಗಳು 15 ದಿವಸ ಅದು ಸಮುದ್ರದಲ್ಲಿದ್ದು ಅಂಥ ಭಯಂಕರ ಸಮುದ್ರ ಅಲ್ವರ. ಅದರಲ್ಲಿ ಕೂಡ ಏನಾಗಿಲ್ಲ ಮುಳುಗಲೇ ಇಲ್ಲ, ಎಲ್ಲ ಪ್ರಾಣಿಗಳನ್ನ ಸಾಕೋದಕ್ಕೆ ಸಂಪೂರ್ಣವಾಗಿ ಎಲ್ಲ ವ್ಯವಸ್ಥೆಗಳನ್ನ ಏನು ಮಾಡಿದ್ರು ಒಂದು ವರ್ಷದವರೆಗೂ ಕೂಡ ಮಾಡ್ಕೊಂಡಿದ್ರು. ಸೊ ಮನುಷ್ಯನಿಗೆ ಸಮಾಧಾನದ ಒಂದು ಜ್ಞಾನದ ಒಂದು ಬುದ್ಧಿ ದೇವರು ಸೃಷ್ಟಿ ಮಾಡಬೇಕಾದ್ರೆ ಕೊಟ್ಟಿದ್ದರು. ಇವತ್ತೇನಾಗಿದೆ ಅಂದರೆ ಮನುಷ್ಯ ಪಾಪದಲ್ಲಿ ಎಷ್ಟು ಕೆಳಮಟ್ಟಿಗೆ ಬಿದ್ದಿದ್ದಾನಂತಂದರೆ ಅವನಿಗೆ ಆ ಒಂದು ಸೌಂಡ್ ಮೈಂಡ್ ಏನಾಗಿಲ್ಲ ಇಲ್ಲ. ಅದಕ್ಕೆ ಲೋಕದಲ್ಲಿರೋಂಥ ಮೆಜಾರಿಟಿ ಸಮಸ್ಯೆಗಳಿಗೆ ಏನಪ್ಪ ಕಾರಣ ಅಂದರೆ ಅನ್ಸೌಂಡ್ ಮೈಂಡ್ ಅದರ. ಯೋಚನೆ ಮಾಡಿದ್ರೆ ಅವ್ನ ಫ್ಯಾಮಿಲಿಯಲ್ಲಿ ಕಿತ್ಲಾಟ ಜಗಳ ಏನಕ್ಕೆ, ಅನ್ಸೌಂಡ್ ಮೈಂಡು. ಇಬ್ಬರು ಸಮಾಧಾನಕ್ಕಾಗಲ್ಲ ಯಾಕಪ್ಪ ಅಂದರೆ ಈಗೋ ಅದರ, ಅನ್ಸೌಂಡ್ ಮೈಂಡು ಅದರ, ಜಗಳ ಬರ್ತಾರೆ ಏನಕ್ಕೆ, ಅನ್ನೆಸೆಸರಿ ಫ್ರಿಕ್ಷನ್ಸ್. ಒಬ್ಬರೊಬ್ಬರು ಬಿಟ್ಕೊಡೋಕೇನಿಲ್ಲ ಮನಸ್ಸಿಲ್ಲ. ಆದರೆ ಸತ್ಯವೇದನೆ ಯಾವಾಗ ನಮ್ಮ ಜೀವನದಲ್ಲಿ ತರ್ತಿರೋ ನಿಮ್ಮ ನೀವೇ ತೆಗೆಸ್ಕೊಂಡಿರಿ, ನಿಮ್ಮ ನೀವೇ ನಿರಾಕರಿಸಿ ಅದರ, ಒಬ್ಬರೊಬ್ಬರು ಹಿತಾಸಕ್ತಿನ ನೀವೇನು ಮಾಡಿ ನೀವು ನೋಡಿ ಅಂತ ಹೇಳ್ಬೇಕು. ಅವಾಗ ಏನಾಗ್ತಾರೆ ಅಂತಂದರೆ ನಮ್ಮಲ್ಲಿ ಈ ವಾಕ್ಯಗಳ ಪ್ರಕಾರ ನಿರ್ಧಾರ ತಗೊಂಡಾಗ ನಮಗೆ ಸಮಾಧಾನದ ಬುದ್ಧಿ ಆಗ್ತಾರೆ ಬರ್ತಾರೆ. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದಿ ಮ್ಯಾಗಿಸ್ಟರ್.
ಇವುಗಳೆಲ್ಲವೂ ಮಾನಸಿಕ ದುಸ್ಥಿತಿಯ ಅತಿರೇಕದ ಗುಣಲಕ್ಷಣಗಳು, ಮತ್ತು ಇದನ್ನು ಗಮನಿಸುವವರು ಪ್ರತಿನಿತ್ಯವೂ ಲೋಕದ ಎಲ್ಲಾ ನಡೆಗಳಲ್ಲಿ ಕಂಡುಕೊಳ್ಳುತ್ತಾರೆ. ಲೋಕದ ಧೋರಣೆ ಮತ್ತು ಲೋಕದ ಆತ್ಮನು ಅದರ ಆಕಾಂಕ್ಷೆ ಮತ್ತು ಹೆಮ್ಮೆಗಳೊಡನೆ ಅದರ ಮೂಢನಂಬಿಕೆಗಳು, ಅಂಜಿಕೆಗಳು ಮತ್ತು ತಪ್ಪುಗಳ ಕಾರಣ ಇದನ್ನು ತೀಕ್ಷ್ಣಗೊಳಿಸುತ್ತದೆ, ಮತ್ತು ಇದು ನಾಗರಿಕ ಪ್ರಪಂಚದಲ್ಲಿ ತೀವ್ರಗತಿಯಲ್ಲಿ ಚುತಾ ಹೋಗುತ್ತದೆ. ಇವರುಗಳಿಗೆ ಬೇಕಾಗುವುದು ನಮಗೆ ಮತ್ತು ಮಾನವ ಜಾತಿಗಳಿಗೆ ಬೇಕಾದುದು
ಓಕೆ
ಸ್ವಸ್ಥತೆಯುಳ್ಳ
ಸರ್.
ಆಧುನಿಕರ ಮನಸ್ಸು. ಆದರೆ ಪ್ರಪಂಚದ ಮಾನಸಿಕ ಹಾಗೂ ದೈಹಿಕ ಕೊರತೆಗಳ ಸಾಮಾನ್ಯ ಗುಣಪಡಿಸುವಿಕೆಯು
ಶ್ರೀ ಸರ್,
ಮಾನವೀಯ
ಮ್ಯಾಗಿಸ್ಟರ್ ಒಂದು ಪ್ಯಾರಾಗ್ರಾಫ್ ಮುಗೀತಲ್ವಾ?
ಸ್ವಲ್ಪನೇ ಅದು.
ಇರಿಯ, ನೆಕ್ಸ್ಟ್ ಓದಿ ಅಂತೆ. ಈ ಫಸ್ಟ್ ಎಷ್ಟು ನೋಡೋಣ. ಓಕೆನಾ?
ಓಕೆ
ಇದು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಓಕೆನಾ? ನೋಡ್ಬೇಕ್ರೆ ಈ ಎಕ್ಸ್ಟ್ರೀಮ್ ಮೆಂಟಲ್ ಕಂಡೀಷನ್ಸು ಇವನ ಲೋಕದಲ್ಲಿ ಏನು ಮಾಡೋದು, ಭಯಂಕರವಾಗಿ ಅಬ್ಸರ್ವ್ ಮಾಡೋದು, ಏನು ಎಕ್ಸ್ಟ್ರೀಮ್ ಮೆಂಟಲ್ ಕಂಡೀಷನ್ಸು ಅಂತಂದರೆ ತೀವ್ರವಾಗಿ ಮನುಷ್ಯ ತೊಗೊಂಡಂಥ ನಿರ್ಧಾರಗಳು, ಅದರ ವಿನಾಕಾರಣ ಇವೆಲ್ಲ ಬ್ಯಾಡದಿರೋಂಥದ್ದು, ಸಮಾಧಾನ ಇಲ್ಲದಿರೋಂಥ ಗಲಿಬಿಲಿ ಮಾಡ್ಕೊಳೋಂಥ ಒಂದು ಬುದ್ಧಿ ನಾವೇನು ಮಾಡಿದ್ರೆ ಜಗತ್ತಲ್ಲಿ ಇವಾಗ ಭಯಂಕರ ಸ್ಪ್ರೆಡ್ ಆಗ್ತಾ ನೋಡ್ಬೋದು. ಅದರ ಅದೇ ಎಸ್ಪೆಷಲಿ ಇವಾಗ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಇರೋಂಥ ಟೈಮಲ್ಲಿ, ಮತ್ತು ಯೇಸು ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆ ಇರುವಂಥ ಒಂದು ಸಮಯದಲ್ಲಿ ಏನ್ರಿ ಆಲ್ಮೋಸ್ಟ್ ಚಿಕ್ಕ ಹಿಂಡು ಕಂಪ್ಲೀಟ್ ಆಗ್ತಿರೋ ಸಮಯದಲ್ಲಿ ನಾವೇನು ನೋಡ್ಬೋದು, ಈ ಒಂದು ಹೈಲೈಟಿಂಗ್ ಫೀಚರ್ಸ್ನ ಜಗತ್ತಲ್ಲಿ ಮಾಡೋದನ್ನ ನೋಡ್ಬೋದು. ಇದೇನಪ್ಪ ಸಿಮ್ಟಮ್ಸ್ ಅಂತಂದರೆ, ಲೋಕದಲ್ಲಿ ದೇವರು ಸೇತನ ಬಂಧನದಲ್ಲಿ ಇಡ್ತಾ ಇದ್ದಾರೆ, ಆದರೆ ಬಿದ್ದೋಗಿರೋ ದೂತರುಗಳು ಏನು ಮಾಡ್ತಾರೆ, ಸ್ಲೋಗೆ ರಿಲೀಸ್ ಮಾಡ್ತಾರೆ. ಅದಕ್ಕೆ ಇದೊಂದು ಸಿಮ್ಟಮ್ಸ್ ರೀ ಅಲ್ದರ. ಅದಕ್ಕೆ ಮನುಷ್ಯ ಬಿಟ್ಟು ಮುಂಚೆ ಥರ ಏನಾಗಿಲ್ಲ ರೀ, ಇಲ್ಲ ಅಲ್ದರ. ಅವನಲ್ಲಿ ಗಲಿಬಿಲಿ, ಅಸಮಾಧಾನ, ಫ್ರಸ್ಟ್ರೇಷನು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಜಗಳಾಡೋದು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಹೋರಾಡೋದು ಇವಾಗ ಏನಾಗಿದೆ ಜಗತ್ತಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ ರೀ ಅದರ. ಸೊ ಇದನ್ನು ನಾವು ಎಲ್ಲ ಫೀಲ್ಡಲ್ಲಿ ನೋಡ್ಬೋದು ರೀ ಅದರ. ಆಮೇಲೆ ಎಸ್ಪೆಷಲಿ ಇವಾಗ ಏನು ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಹೈಫೈಗೆ ಡೆವಲಪ್ ಆಗಿರೋದ್ರಿಂದ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಮನಸ್ತಾಪ ಆದಾವಾಗ ಏನು ಮಾಡ್ತಾರೆ ಅಂದರೆ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ, ಲೈವಾಗಿ ನೋಡ್ಬೋ ಏನು ಮಾಡ್ತಾರೆ, ಕವರೇಜ್ ಬೇರೆ ಮಾಡ್ತಾರೆ. ಅಂದರೆ ಒಬ್ಬ ಮೊನ್ನೆ ಏನ್ರಿ ಯಾರೋ ಒಬ್ಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋನು, ಅದರ ಅದರಲ್ಲಿ ರೀಲ್ಸ್ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡೋನು. ಏನು ಮಾಡೋನೆ ಲೈವಾಗಿ ರೀಲ್ ಮಾಡ್ತಾನೆ ತನ್ನ ಕಾರ್ನ ಏನು ಮಾಡೋಣ ಬೇಕು ಅಂತ, ಅವಾಗೆ ಆಕ್ಸಿಡೆಂಟ್ ಮಾಡೋಣ ನೋಡ್ರಿ ಅಂತೀರಿ ಅದರ. ಆಕ್ಸಿಡೆಂಟ್ ಮಾಡಿಬಿಟ್ಟು ಆ ಕಾರ್ ಪಲ್ಟಿ ಹೊಡೆದು ಬದುಕವನೆ, ಆ ಬದುಕ್ತಾ ಇದ್ರು ಸರಿ ಅವನು ಏನು ಮಾಡ್ತಾನೆ ರೀಲ್ಸು ಮಾಡ್ತಾವನ ನೋಡ್ರಿ ಅಂತೀನಿ. ಅವನ ದೇಹನ ತೆಗಿತಾವ್ರೆ ಸತ್ತಿಲ್ಲ, ಬದುಕವನೆ ಸಿವಿಯರಾಗಿ ಏಟಾಗಿದೆ, ಅವನು ಅದನ್ನು ತೆಗೆದುಬಿಟ್ಟು ಅದನ್ನು ರೀಲ್ಸ್ ಮಾಡಿ, ಅದನ್ನು ಕಾರಲ್ಲಿ ಹೋಗ್ತಿರೋದು ಆ್ಯಂಬುಲೆನ್ಸ್ ಹೋಗ್ತಿರೋದು ರೀಲ್ಸ್ ಮಾಡಿ ಏನ್ರಿ ಇವೆಲ್ಲ ಇವೆಲ್ಲ ಉಚಿತನ ರೀ, ಇವೆಲ್ಲ ಫುಲಿಶ್ ಅಂದ್ರೆ. ಇದೆಲ್ಲ ಕೆಲಸಗಳು ಯಾರು ಮಾಡ್ತಾರಪ್ಪ, ತನ್ನಗೆ ತಾನೇ ತೊಂದರೆ ಮಾಡ್ಕೊಡೋಂಥ, ತನ್ನ ಜೀವನಕ್ಕೆ ಅಪಾಯ ಮಾಡ್ಕೊಡೋಂಥದ್ದು ಅಲ್ಲ, ಅದನ್ನು ನೋಡಿ ಎಲ್ಲರನ್ನು ಮೆಚ್ಚಿಸಿದಂಥ ರೀತಿಯಲ್ಲಿ ಮಾಡೋಂಥ ಕೆಲಸಗಳು ಏನಪ್ಪ ಅಂದರೆ ದಿಸ್ ಇಸ್ ಫುಲಿಶ್ನೆಸ್. ಇದು ದೇವರು ಮನುಷ್ಯನ ಈ ಥರ ಸೃಷ್ಟಿ ಮಾಡಲಿಲ್ಲ ಅಲ್ಲರ. ತನಗೆ ತಾನೇ ತೊಂದರೆಗಳು ತೊಗೊಳೋದು, ತೊಂದರೆ ಮಾಡ್ಕೊಳೋದು, ಇನ್ನು ಎಲ್ಲರ ಮುಂದೆ ಹೈಲೈಟ್ ಮಾಡ್ಕೊಳೋದು, ಎಲ್ಲ ಥರನ ಮೆಚ್ಕೊಳೋ ರೀತಿಯಲ್ಲಿ ಮಾಡ್ಕೊಳೋಂಥದ್ದು ಅದರ. ಸೊ ಕೆಟ್ಟದ್ದು ಮಾಡಿ ತೊಂದರೆ ಮಾಡಿ ಎಲ್ಲರ ಗಮನ ಸೆಳೆಯುವಂಥದ್ದು ಇದೇನ್ರಿ, ಇದು ಹುಚ್ಚುತನ. ಇದೇ ಹುಚ್ಚಾಸ್ಪತ್ರೆಯಲ್ಲಿ ಜನಗಳು ಮಾಡೋದು, ರಾಜಂತರ ಬಿಹೇವ್ ಮಾಡಿ ಎಲ್ಲರ ಗಮನಗಳೇನು ಮಾಡ್ತಾನೆ ಸೆಳಿತಾನೆ ಅಲ್ಲರ. ಅದೇ ಯಾರು ಹುಚ್ಚ ಬಂದ್ಬಿಟ್ಟು ನಾನು ಪೆದ್ದ, ನಾನು ದಡ್ಡ, ನನಗೆ ಗೊತ್ತೇ ಇಲ್ಲ, ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ಟು ಅಂತ ಯಾರು ಹೇಳೋದು ನೋಡಿದ್ದಾನೆ ಅಂದರೆ ಯಾರಿಲ್ಲ ರೀ, ನನಗೆ ಗೊತ್ತಿರೋ ಯಾವ ಕೇಸಸ್ ನಾವು ನೋಡಿಲ್ಲ. ಅದ್ರ ಅದ್ಬಿಟ್ಟೋಗಿ ತುಂಬ ಎಕ್ಸಿಲೆಂಟಾಗಿ ತುಂಬ ಓವರ್ ಬಿಲಿಯಂಟ್ ಥರ ಬಿಹೇವ್ ಮಾಡೋದು, ಯಾಕೆಂದರೆ ಅವ್ರ ಜೀವನದಲ್ಲಿ ಮೋಸ್ಟ್ಲಿ ಪ್ರಾಬಲಿ ಯಾವ್ದಾದ್ರು ಅನುಭವಗಳಾಗಿರ್ಬೋದು, ಯಾರೋ ರೀತಿಯಲ್ಲಿ ಧಿಕ್ಕರಿಸಲ್ಪಟ್ಟಿರಬೇಕು, ಯಾರೋ ಅದನ್ನ ಕೇರ್ ಮಾಡದೇ ಇರಬೇಕು, ಅವಾಗ ತನ್ನ ತಾನೇ ಏನೋ ಅಂತಾರೆ ಹೆಚ್ಚಾಗಿ ರೀತಿ ಥಿಂಕ್ ಮಾಡೋದ್ರಲ್ಲಿ ಇರ್ಬೋದು. ಸೊ ಇದು ಮನುಷ್ಯನ ಮೆಂಟಲ್ ಕೆಪಾಸಿಟಿ ಅದರ. ಏನಂದರೆ ಈ ಇನ್ಸೇನಿಟಿ ಇವಾಗ ಏನಾಗ್ತಿದೆ ಅಂದರೆ ತುಂಬ ರ್ಯಾಪಿಡಾಗಿ ಡೆವಲಪ್ ಆಗೋದು ನೋಡ್ಬೋದು. ಇನ್ನೊಂದು ಕೇಸ್ ನೋಡಿದಲ್ಲ, ಜಸ್ಟ್ ಒಂದು 15 ದಿವಸ ಮುಂಚೆ 4 ಜನ ಹೆಣ್ಮಕ್ಳು ಅದೇನ ಗೇಮ್ಸ್ ಆಡ್ತಾಯಿದ್ರಂತೆ, ಅವರಪ್ಪ ಆಡ್ಬೇಡ ಅಂತ ನಿದ್ಗೆ ಗೋಡೆ ಮೇಲೆ ಏನ್ರಿ ಬರೆದಿಟ್ಬಿಟ್ಟು ಏನು ಮಾಡೋರೆ 4ನೇ ಫ್ಲೋರ್ ಎಷ್ಟೋ ಫ್ಲೋರಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳೋರು. ಏನು ಯೋಚನೆ ಮಾಡಿರ್ತೀನಿ, ಸುಮ್ಮನೆನಾ ಮಾಡಿ ಮೇಲಿಂದ ಸುಮ್ಮನೆ ಎಗರಿ ಬಿಡೋಕೆ ಧೈರ್ಯ ಬಿಡವ ಅಲ್ಲ, ಯಾರಿಗೂ ಭಯ ಬರಲ್ವಾ, ಮಾಡಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಭಯ ಬರ್ತದೆ, ಅದ ಮೇಲೆ ಇದ್ದು ಎಗರಬೇಕು ಅಂದ್ರೆ ಯಾವ ಥರ ಬೋಲ್ಡ್ ಫೀಲಿಂಗ್ ರೀ, ಯೋಚನೆ ಮಾಡಿರ್ತೀರಿ. 4 ಜನ ಹೆಣ್ಮಕ್ಳು ಕೂಡ ಅವರಪ್ಪ ಅಮ್ಮ ಹೆಂಗಿರ್ಬೇಕು ಅದರ. ಇದೆಲ್ಲ ಕಂಪ್ಲೀಟ್ ಇನ್ಸ್ಯಾನಿಟಿ. ಇದೇನಂದರೆ ಎಲ್ಲ ದೇರ್ ಆಲ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದ ಡೆವಿಲ್. ಅದರ ಒಂದು ಸಮಾಧಾನದ ಬುದ್ಧಿ ಇಲ್ದಿರೋದು, ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋಂಥದ್ದು, ಅದರ ಮಿಸ್ಬಿಹೇವ್ ಮಾಡೋಂಥದ್ದು, ಅದರ ಏನ್ರಿ ಹೊರಗಡೆ ಒಂಥರ ಇರೋದು, ಒಳಗಡೆ ಒಂಥರ ಇರೋದು, ಇದೆಲ್ಲ ಏನಪ್ಪ ಅಂದರೆ ಇವೆಲ್ಲ ಕಂಪ್ಲೀಟ್ ಸಿಮ್ಟಮ್ಸ್ ಆ್ಯಂಡ್ ಸೈನ್ಸ್ ಆಫ್ ಅನ್ಸೌಂಡ್ ಮೈಂಡ್. ಬುದ್ಧಿ ಏನಾಗಿಲ್ಲ, ಸರಿಯಾಗಿಲ್ಲ. ಸೊ ಇದು ಬುದ್ಧಿ ಸರಿಯಿಲ್ಲದಕ್ಕೆ ಏನು ಕಾರಣ ಅಂದರೆ ಮೇನ್ ಡಿಮಾನಿಕ್ ಪೊಸೆಷನ್. ಆಮೇಲೆ ಇವಾಗ ಎಸ್ಪೆಷಲಿ ಈ ಟೈಮಲ್ಲಿ ಫಾಲನ್ ಏಂಜಲ್ಸು ಇನ್ಫ್ಲುಯೆನ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು ಏನಪ್ಪಾ ಅಂದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಇರಾನ್ ಮೇಲೆ ಏನು ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ಏನಪ್ಪ ಕಾರಣ? ಏನಾರ ಪ್ರಾಬ್ಲಮ್ ಇತ್ತ ಅಂದರೆ ನನಗೆ ಗೊತ್ತಿರೋಂಗೆ ಯಾವುದು ಪ್ರಾಬ್ಲಮ್ ನಮಗೆ ಕಾಣಿಸಿಲ್ಲಪ್ಪ. ಯಾರ ಸುಮ್ಮನೆ ಗ್ರೆಜ್ಜು, ಸುಮ್ಮನೆ ರಿವೆಂಜು, ಅದ್ರ ಅದೇನು ಮಾಡಿದ್ರು ಇವಾಗ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಇದರಿಂದ ಯಾರಿಗಪ್ಪ ತೊಂದರೆ ಆಯಿತು ಅಂದರೆ ಅಮೇರಿಕಾಗಂತೂ ಏನೂ ತೊಂದರೆ ಆಗಿಲ್ಲ ನೋಡ್ತೀನಿ. ವರ್ಲ್ಡಲ್ಲಿ 60% ಫ್ಯೂಯಲ್ ಸಪ್ಲೈ ಮಾಡೋದು ಯಾರಪ್ಪ ಅಂತಂದರೆ ಇರಾನ್ ರೀ ಅಲ್ವರ. ಸೊ ಅದರಿಂದ ಒಂದೇ ವಾರ, ಇನ್ನೂ ಒಂದು ವಾರ ಕೂಡ ನೆಟ್ಟಿಗಾಗಿಲ್ಲ, ಏನೋ ಫುಲ್ ಫ್ಲೆಜ್ಜಲ್ಲಿ ಇನ್ನೂ ಯುದ್ಧಗಳಾಗಿಲ್ಲ ರೀ. ಅಷ್ಟಿಗೆ ಏನು ತೊಂದರೆ ಆಗಿಬಿಟ್ಟಿದೆ ಅಂತಂದರೆ ಎಲ್ಲ ಕಡೆ ಏನು ರೀ ಇವಾಗ ಫ್ಯೂಯಲ್ ಕೊರತೆಗಳೇನಾಗಿದೆ ಶುರು ಆಗಿದೆ ಅದರ ವ್ಯವಸ್ಥೆ ಮಾಡಿ ನಿಂತೀನಿ. ಹಾಂ, ಇದು ಇನ್ನೂ ಭಯಂಕರವಾಗಿ ತೀವ್ರವಾಗಿ ಹೋದಾಗ ಏನಾಗ್ತದೆ ಅದನ್ನ ಎಲ್ಲರಿಗೂ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತದೆ ಅಲ್ವರ. ಇದೀಗ ನೋಡಿ, ಇದು ಫುಲಿಶ್ ಡಿಸಿಷನ್, ದಿಸ್ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಇದರಿಂದ ಏನಾಯ್ತು ಅಂದರೆ ಇರಾನ್ ಬಂದ್ಬಿಟ್ಟು ಎಲ್ಲೆಲ್ಲಿ ಅರಬ್ ದೇಶದಲ್ಲಿ ಅಮೇರಿಕನ್ ಕಾನ್ಸುಲೇಟ್ಗಳು, ಅಮೇರಿಕನ್ ಬೇಸಸ್ಗಳಿದೆಯೋ ಅದನ್ನೆಲ್ಲ ಒಡೆದು ಬಿಸಾಕ್ತವ್ರೆ. ಯಾರ ಸುಮ್ಮನೆ ಅನ್ನೆಸೆಸರಿ, ಇವಾಗ ಸೌದಿ ಅರೇಬಿಯಾ ಆಗಲಿ, ಅಬುಧಾಬಿ ಆಗಲಿ, ಕುವೈಟ್ ಆಗಲಿ, ಇರಾಕ್ ಆಗಲಿ, ಏನ್ರಿ ಇವರೆಲ್ಲರಿಗೂ ಏನಾಗ್ಬಿಟ್ಟಿದೆ ಅಂದರೆ ಇರಾನ್ ಮೇಲೆ ಒಂಥರ ಏನ್ರಿ ಕೋಪ. ಯುದ್ಧಕ್ಕೆ ಹೋಗಬೇಕಾ ಬೇಡವಾ ಅಂದರೆ ಯುದ್ಧಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಯಾಕಂದರೆ ಸಹೋದರ ಅದರ ಮುಸ್ಲಿಂ ರಾಜ್ಯದವರು, ಅರಬ್ ದೇಶದವರು, ಅವರವ್ರು ಹೆಂಗೆ ಕಿತ್ತಾಡಕ್ಕೆ ಸಾಧ್ಯ? ಅದಕ್ಕೆ ಇವರೆಲ್ಲ ಅಮೇರಿಕ ಪ್ರೆಸಿಡೆಂಟ್ ಮೇಲೆ ಪ್ರೆಷರ್ ಆಗ್ತಾರೆ, ಯಾಕಪ್ಪ ಅನ್ನೆಸರಿ ನಮ್ಮನ್ನ ಯಾಕೆ ಯುದ್ಧಕ್ಕೆ ಸೆಳಿತಾ ಇದೆಯಾ ಅಂತಂದ್ಬಿಟ್ಟು ಅದರ. ಸೊ ಇಡೀ ವರ್ಲ್ಡ್ಗೆ ಏನಾಗಿದೆ ಅಂದರೆ ಇವಾಗ ಟ್ರಂಪ್ ಏನೇನಿದೆ ಕೋಪ, ಎಲ್ಲ ಇವನೇ ಕಂಟ್ರೋಲ್ ಮಾಡ್ತಾನಲ್ಲ, ಇವನೇ ಏನು ಮಾಡ್ತಾನೆ, ಇವ್ನು ಹೇಳ್ದಂಗೆ ಕೇಳಬೇಕಾ ಅಂತಂದ್ಬಿಟ್ಟು ಯಾರ ಮಾತು ಕೇಳಲಾರೆ ಟ್ಯಾಕ್ಸಸ್ ಹಾಕೋದು, ಅದರ ಸ್ಯಾಂಕ್ಷನ್ಸ್ ಮಾಡೋದು, ದಬಾಳಿಕೆ ಮಾಡೋಂಥದ್ದು, ದೌರ್ಜನ್ಯ ಮಾಡೋಂಥದ್ದು ಅದರ. ಸೊ ಇದು ಇದು ಅನ್ಸೌಂಡ್ ಮೈಂಡ್ ಅದರ ಸಮಾಧಾನದ ಒಂದು ಇಂದ ತಿಳುವಳಿಕೆಯ ಒಂದು ಆತ್ಮನೇ ಅಲ್ಲ ರೀ ಅದರ. ಇದೆಲ್ಲ ಕ್ಲಿಯರ್ ಸೈನ್ಸ್ ರೀ. ಇದು ನಾವೇನು ನೋಡ್ಬೋದು ಅಂದರೆ ಬರ್ತಾ 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 ಏನ್ರಿ ಇನ್ನು ಸಮಾಜದಲ್ಲಿ ಇದನ್ನು ಜಾಸ್ತಿ ಆಗೋದು ನೋಡ್ತೀವಿ ನಾವು. ನಾವೇನಂತಾರೆ ಇವಾಗ ನಾವಿರೋಂಥ ಟ್ರೆಂಡಲ್ಲಿ ಮುಂದಕ್ಕೆ ಬರೋ ದಿನಗಳು ಇನ್ನೂ ಭಯಂಕರ ಫಾಸ್ಟಾಗಿ ಆಗ್ತಾರೆ, ಇನ್ನೂ ಭಯಂಕರವಾಗಿ ಆಗ್ತಾರೆ ನೋಡಿದ್ದೀನಿ. ಈ ಹುಚ್ಚುತನ, ಈ ಮೊಂಡುತನ, ಮನುಷ್ಯರು ಒಂಥರ ವಿಚಿತ್ರ ವಿಪರೀತವಾಗಿ ಏನು ವಿಚಿತ್ರವಾಗಿ ಆಡೋಂಥದ್ದು ನಾವೇನು ಮಾಡೋದು ನಾನು ಜಗತ್ತಲ್ಲಿ ಜಾಸ್ತಿ ನೋಡ್ಬೋದು. ಸೊ ಇದು ಏನಪ್ಪ ಅಂದರೆ ಅನ್ಸೌಂಡ್ ಮೈಂಡ್ ಅಂತ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಇವಾಗ ಮ್ಯಾಗಿಸ್ಟರ್, ಇನ್ನೊಂದು ಪ್ಯಾರಾಗ್ರಾಫ್ ಓದಿ.
ಇವರುಗಳಿಗೆ ಬೇಕಾಗಿರುವುದು ನಮಗೆ ಮತ್ತು ಮಾನವ ಜಾತಿಗಳಿಗೆ ಬೇಕಾಗುವುದು ಸ್ವಸ್ಥವುಳ್ಳ ಆನಂದರ ಮನಸ್ಸು. ಆದರೆ ಪ್ರಪಂಚದ ಮಾನಸಿಕ ಹಾಗೂ ದೈಹಿಕ ಕೊರತೆಗಳ ಸಾಮಾನ್ಯ ಗುಣಪಡಿಸುವಿಕೆಯು ಮಹಾವೈದ್ಯರ ಕೈಯಲ್ಲಿರುವ ಸಮಯವು ಮಿಲಿಯಾಂತರ ಯುಗದಲ್ಲಿ ಸಂಪೂರ್ಣವಾಗಿ ಪರಿಸಲ್ಪಡುವ ಕಾಲವಾಗಿದೆ. ಆದರೆ ಆ ಯುಗವನ್ನು ಸೂಕ್ತ ಸಮಯ ಬರುವವರೆಗೆ ಪರಿಚಯಿಸಲು ಸಾಧ್ಯವಿಲ್ಲ ಮತ್ತು ಅದರ ಪರಿಹಾರ ಮತ್ತು ಆಶೀರ್ವಾದಗಳು ಈಗಲೇ ಬರಲಾರವು. ಈ ಸಮಯದಲ್ಲಿ ಕರೆಯಲ್ಪಟ್ಟ ಸುವರ್ತ ಸಭೆಯು ತನ್ನ ಕರ್ತನ ಮತ್ತು ಆತನ ವಾಕ್ಯಗಳ ಮೂಲಕವಾಗಿ ಆತನ ಪವಿತ್ರಾತ್ಮನನ್ನು ಸ್ವಸ್ಥವಾದ ಮನಸ್ಸಿನ ಆತ್ಮನನ್ನು ಪಡಕೊಳ್ಳುತ್ತದೆ. ಇದು ತಂದೆಯ ಮನಸ್ಸು ಅಥವಾ ಆತ್ಮಕ್ಕೆ ಸಮನಾಗಿರುತ್ತದೆ. ಒಬ್ಬೊಬ್ಬನು ಪಡಕೊಂಡಿರುವ ಸೌಲಭ್ಯಗಳನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಳುತ್ತಾನೋ ಅಷ್ಟರ ಮಟ್ಟಿಗೆ ಲೋಕದಲ್ಲಿರುವ ಅನುಕೂಲವನ್ನು ಬಾಧಿಸುವ ಸ್ವಾಭಾವಿಕವಾದ ಮನಸ್ಸಿನ ಮತ್ತು ದೇಹದ ತೊಂದರೆಗಳ ಮೇಲೆ ಉಪಯೋಗಿಸಲು ಸಹಾಯ ಪಡೆಯುತ್ತಾನೆ. ಅಪೊಸ್ತಲನ ಮೂಲಕವಾಗಿ ದೇವರ ಮಾತುಗಳು ನಮ್ಮನ್ನು ಈ ರೀತಿಯಾಗಿ ನಿರ್ದೇಶಿಸುತ್ತದೆ. ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರಿಗೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ದೇಹಕ್ಕೆ ಅನುಸಾರವಾಗಿ ಅಲ್ಲ, ಆದರೆ ನೂತನ ಸ್ವಭಾವವನ್ನು ಸ್ವಭಾವಕ್ಕನುಸಾರವಾಗಿ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ರೋಮಾಪುರದಲ್ಲಿ 12ನೇ ಅಧ್ಯಾಯ 13ನೇ ವಚನ, ಅನೇಕರೊಡನೆ ತಮ್ಮನ್ನು ಅತಿಯಾಗಿ ಮೆಚ್ಚಿಸಿಕೊಳ್ಳುವುದನ್ನು ಜಯಿಸುವ ಮತ್ತು ತಮ್ಮ ಸ್ವಂತ ಮೇಧಾಶಕ್ತಿಗಳಿಗೆ ತಕ್ಕಂತೆ ಸ್ವಸ್ಥತೆಯ ಆತ್ಮನನ್ನು ಹೊಂದಿಕೊಳ್ಳುವ ಈ ಕಾರ್ಯವು ಜೀವನ ಪರ್ಯಂತದ ಕಾರ್ಯವಾಗಿದೆ. ಆದರೆ ತಮ್ಮ ಹೆಮ್ಮೆಯನ್ನು ಸರಿಪಡಿಸಿಕೊಳ್ಳುವ ಈ ಕಾರ್ಯದಲ್ಲಿ ಕರ್ತನ ಮಾತುಗಳಿಂದ ಅವರಿಗೆ ಸಹಾಯ ದೊರೆಯುತ್ತದೆ. ಆ ಮಾತಿನೆಂದರೆ ಶಾಂತರು, ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು. ಅಪೊಸ್ತಲನ ಮಾತುಗಳಿಂದ ನೆರವು ಪಡೆಯುತ್ತಾರೆ. ಅದೇನೆಂದರೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ನಿನ್ನರಿಗಾದರೂ ಕೃಪೆಯನ್ನು ಅನುಭವಿಸುತ್ತಾನೆ. ಈಗಿರುವುದರಿಂದ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಮತ್ತಾಯ 5:5 ಯಾಕೋಬ 4:6 1 ಪೇತ್ರ 5:6 ಎಂದಿದೆ.
ಓಕೆ ಸರ್, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಅಂದರೆ ಏನು ಹೇಳ್ತಾರೆ, ಸ್ಪೀಡ್ ಆಫ್ ಮೈಂಡ್, ಸ್ವಸ್ಥ ಮನಸ್ಸಿನ ಆತ್ಮ ಇಲ್ದಿರೋಂಥ ಒಂದು ಜಗತ್ತಲ್ಲಿ ಇದು ಯಾವಾಗ ಬರ್ತದೆ ಅಂದರೆ, ಇಡೀ ಲೋಕಕ್ಕೆ ನೂರ್ತನಾಗಿ ಕ್ರಿಸ್ತನ್ ರಾಜ್ಯದಲ್ಲಿ ಬರಬೇಕಾದ್ರೆ ಅವ್ರಿಗೇನು ಮಾಡ್ತಾರೆ ದೇವರು, ಯಾವಾಗ ಪವಿತ್ರ ಆತ್ಮ ಅಂತ ಕೊಡ್ತಾರೋ ಆವಾಗ ಏನಾಗುತ್ತೆ ಅವ್ರಿಗೆ ಆ ಸೌಂಡ್ ಮೈಂಡ್ ಬರೋದು. ಏನು ಪವಿತ್ರ ಆತ್ಮ ಅಂತಂದರೆ ಏನ್ರಿ, ದೇವರಿಗಿರೋಂಥ ಒಂದು ಮನಸ್ಸು, ಅದರ ಕ್ರಿಸ್ತನ್ಗಿರೋಂಥ ಮನಸ್ಸು ಇಡೀ ಜಗತ್ತಿಗೆ ಏನು ಮಾಡ್ತಾರೆ ರಾಜ್ಯದಲ್ಲಿ ಕೊಡ್ತಾರೆ. ಯಾವಾಗ ಕೊಡ್ತಾರೋ ಅವಾಗ ಏನಾಗ್ತಾರೆ ಇಡೀ ಲೋಕ ಅದರ ಅಸಮಾಧಾನದ ಒಂದು ಬುದ್ಧಿ ಏನು ಮಾಡ್ತಾರೆ ಪಡಿತಾರೆ ಅದರ. ಸೊ ಅದಕ್ಕೆ ಇವಾಗ ಅದರ ಸೊ ಇವಾಗ ನೋಡ್ಬೇಕಾದ್ರೆ ನಮಗೆ ಅನೇಕ ವಾಕ್ಯಗಳನ್ನ ಹೇಳ್ತಂದರೆ ನಾವು ಇದನ್ನ ಜಯಿಸಬೇಕು ಅಂತ ಹೇಳ್ತಾರೆ. ಒಂದು ವಾಕ್ಯ ಓದೋಣ, ರೋಮಾಪುರದಲ್ಲಿ 12:3 ಓದ್ರಿ ಅಂತೀರಿ. ರೋಮಾಪುರದಲ್ಲಿ 12:3 ವಾಕ್ಯ ಯಾವ್ದಾರು ಓದ್ರಿ ಬರೋ ಸಿಸ್ಟರ್ಸ್.
ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು.
ನೋಡ್ರ ಏನೋ ಒಬ್ರಿಗೊಬ್ರು ಏನ್ರಿ ತನಗೆ ತನ್ನ ಒಂದು ಕೆಪಾಸಿಟಿಗೆ ಮೀರಿ ತನ್ನ ತಾನೇನು ಮಾಡ್ಕೋಬಾರ್ದು, ಭಾವಿಸ್ಕೊಬಾರ್ದು ಅಂತ ಹೇಳ್ತಾರೆ. ಅದರ ಅಂದರೆ ಥಿಂಕ್ ನಾಟ್ ಮಚ್ ಹೈ ಆಫ್ ಹಿಮ್ಸೆಲ್ಫ್ ಅಂತಂತ ಹೇಳ್ತಾರೆ. ಅದರ ದೇವರು ನಮಗೆ ಅದು ತಾಲಾಂತ ಏನು ಮಾಡಿಲ್ಲ ಕೊಟ್ಟಿರಲ್ಲ, ನಮಗೆ ಆ ಸಾಮರ್ಥ್ಯ ಕೊಟ್ಟಿಲ್ಲ, ಅಥವಾ ದೇವರು ನಮಗೆ ಅನುಗ್ರಹ ಏನು ಮಾಡಿಲ್ಲ ಮಾಡಿಲ್ಲ, ಅದಕ್ಕಿಂತ ವಿಪರೀತವಾಗಿ ಏನು ಮಾಡೋದು. ಅದರ ಥಿಂಕ್ ಮಾಡೋದು, ನಾನು ತುಂಬ ಎಕ್ಸಲೆಂಟು, ತುಂಬ ಗ್ರೇಟು, ನನ್ನ ಥರ ಇನ್ಯಾರು ಇಲ್ಲ, ನಾನು ಎಲ್ಲರ್ಕಿಂತ ಏನಾಗಿದ್ದೀನಿ, ಶ್ರೇಷ್ಠವಾಗಿದ್ದೀನಿ, ಉನ್ನತವಾಗಿದ್ದೀನಿ ಅಂತ ಏನು ಮಾಡೋದು, ಥಿಂಕ್ ಮಾಡೋದು. ಇದನ್ನ ಏನು ಮಾಡೋಕೆ ಹೋಗ್ಬಿಡಿ ನೀವು, ನೀವು ಮಾಡೋಕೆ ಹೋಗ್ಬಿಡಿ. ನಿಮಗೇನು ಕೆಪಾಸಿಟಿ ಕೊಟ್ಟಿದ್ದಾರೋ, ನಿಮಗೇನು ದೇವರ ಆಶೀರ್ವಾದ ಮಾಡಿದಾರೋ ಅದರಲ್ಲಿ ನೀವೇನಾಗಿರಿ, ಫಸ್ಟು ಸಂತೃಪ್ತರಾಗಿರಿ, ಸಂತೋಷವಾಗಿರ್ರಿ ಅಂತೇನು ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ಏನಂತಾರೆ, ಅಕಾರ್ಡಿಂಗ್ ಆಸ್ ಗಾಡ್ ಅ ಡೆಲ್ಟ್ ಎವ್ರಿ ಮ್ಯಾನ್ ಟು ದ ಮೆಜರ್ ಆಫ್ ಫೇತ್, ನಿಮ್ಮ ನಂಬಿಕೆ ತಕ್ಕಂತೆ ನಿಮ್ಗೇನು ಕೊಟ್ಟಿದ್ದಾರೋ ಅದರಲ್ಲಿ ನೀವೇನಾಗಿರಿ ನೀವು ಸಂತೃಪ್ತರಾಗಿರಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ಮಿತಿ ಮೀರಿ ಥಿಂಕ್ ಮಾಡೋಂಥದ್ದು, ನಮಗೆ ಇಲ್ದಿರೋಂಥ ರೀತಿಯಲ್ಲಿ ಥಿಂಕ್ ಮಾಡೋದಾಗ ಏನಾಗಂದರೆ ನಮ್ಮಲ್ಲಿ ಪ್ರೈಡ್ ಬರೋದು ರೀ. ಸೈತಾನ್ ಕೂಡ ಇದೇ ಆಗಿರೋದು ನೋಡಿದ್ದೀನಿ. ಅದರ ಏನೋ ಸರ್ವ ಸುಲಕ್ಷಣ ಶಿರೋಮಣಿ ಅಂತ ಅಂದಿದ ತಕ್ಷಣ ತುಂಬ ಶ್ರೇಷ್ಠ ಅಂತ ತಿಳ್ಕೊಂಬಿಟ್ಟ ರೀ. ಓ, ನಾನು ಬಿಟ್ರೆ ಇನ್ಯಾರಿಲ್ಲ, ನನಗಿಂತ ಗ್ರೇಟು, ಹಾಂ ಕ್ರಿಸ್ತನೊಬ್ಬರೇ, ನಾನು ಎಲ್ಲರಿಗಿಂತ ಏನಾಗಿದ್ರು ಉನ್ನತವಾಗಿ, ನಾನು ಎಲ್ಲರೂ ನನಗೆ ಏನು ಮಾಡ್ಬೇಕು ಹೇಳ್ದಂಗೆ ಕೇಳಬೇಕು. ಅದರ ಏನ್ರಿ ತುಂಬ ಒಂದು ಗ್ರೇಟಾಗಿ ಏನು ಮಾಡಿದೆ ಎಣಿಸ್ಕೊಂಡ್ರು. ಅದರ ಅದು ಜೊತೆಗೆ ಮಾತ್ರ ಅಲ್ಲ, ದೇವ್ರನ್ನೇ ತುಂಬ ಕೇವಲವಾಗಿ ಏನು ಮಾಡೋಕೆ ಕೂಡ ಹೆಂಗೆ ಎಣಿಸೋದಕ್ಕೆ ಶುರು ಮಾಡೋದು, ದೇವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಏನು ಮಾಡೋದು ಶುರು ಮಾಡೋ ನೋಡ್ತೀನಿ. ಅದರ ತಾನೇ ಎಲ್ಲರಿಗಿಂತ ಗ್ರೇಟ್ ಅಂದವಾಗ ಏನಾಯ್ತು ಅಂದರೆ ಈ ಮೈಂಡ್ ಏನಾಯ್ತು ಅವ್ರದ್ದು ಕೊಲ್ಯಾಪ್ಸ್ ಆಯ್ತು ಅಂತ ನೋಡ್ತೀರಿ. ಅದಕ್ಕೆ ಏನು ಹೇಳ್ತಾರೆ ಬೈಬಲಲ್ಲಿ, ಏನು ಮ್ಯಾಥ್ಯೂ 5:5 ಓದಿಂತೀನಿ, ಏನು ಹೇಳ್ತಾರೆ ಮತ್ತೆ ಐದನೇ ವಾಕ್ಯ.
ಸಾತ್ವಿಕರು ಧನ್ಯರು, ಯಾಕಂದರೆ ಅವರು ಭೂಮಿಯನ್ನು ಭಾಜ್ಯರಾಗಿ ಹೊಂದುವರು.
ನೋಡ್ರ ಏನ್ರಿ, ಸಾತ್ವಿಕರು ಧನ್ಯರು, ಕರೆಕ್ಟಾ, ಶಾಂತ ಶಾಂತರು
ಶಾಂತರು
ಧನ್ಯರು.
ಧನ್ಯರು.
ಹ್ಞೂ ನೋಡ್ರ ಹೆಂಗಿರ್ಬೇಕು, ಭೂಮಿನ ಸ್ವಾಧೀನ ಮಾಡಿ ಶಾಂತರು ಏನ್ರಿ, ಸಮಾಧಾನ ಇರೋದು, ಅದರ ಶಾಂತವಾಗಿರೋದು, ತುಂಬ ಓವರಾಗಿ ಜಾಸ್ತಿ ಥಿಂಕ್ ಮಾಡದಿರೋಂಥದ್ದು, ಟೆನ್ಷನ್ ಮಾಡ್ಕೊಂಡಿರೋಂಥದ್ದು, ಅದರ ಅಯ್ಯೋ ನಾನು ಹಂಗೆ ಹಿಂಗೆ, ಅದರ ತುಂಬ ಅದರ ಅದೇ ನೋಡ್ಬೇಕಾದ್ರೆ ತನ್ನ ತಾನೇ ಶ್ರೇಷ್ಠ ಅಂತ ಅನ್ಸ್ಕೊಂಡ್ರ ತಗ್ಗಿದ ಮನಮಾವ ಇರೋರು ಧನ್ಯರು, ಅವ್ರ ಭೂಮಿನ ಏನ ಬಾಧ್ಯರಾಗುವರು. ಕ್ರಿಸ್ತನ್ ರಾಜ್ಯದಲ್ಲಿ ಇರ್ತಾನೆ, ಪಿತೃಗಳಿಗೆ ಭೂಮಿನೇ ಕೊಡ್ತಾರೆ, ಅಲ್ಲ ಇಡೀ ಭೂಮಿನ ಆಡಳಿತ ಮಾಡಕ್ಕೆ ಕೊಡ್ತಾರೆ. ಅದರ ಕ್ರಿಸ್ತನ್ ರಾಜ್ಯದಲ್ಲಿ ಸತ್ತೋಗಿರೋಂಥ ಎಲ್ಲ ಮನುಷ್ಯರುಗಳು ಭೂಮಿಯಲ್ಲಿ ಏನು ಮಾಡ್ತಾರೆ ಏನು ಸ್ವಾಧೀನ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾರೆ, ಭೂಲೋಕದ ಆಶೀರ್ವಾದ ಸಂತೋಷವಾಗಿರೋ ಕೊಡ್ತಾರೆ. ಹೆಂಗೆ ಅವರು ಧನ್ಯರು ಯಾರೋ ಅದರ ಈ ಥರ ಏನ್ರಿ ಸಮಾಧಾನಿರೋರು ಏನ್ರಿ, ಹಾಂ ಅದರ ಧನ್ಯರು. ಆಮೇಲೆ ನೋಡಿ ಇನ್ನೊಂದು ವಾಕ್ಯ ಹೇಳ್ತಾರಲ್ಲ ಇದಕ್ಕೆ, ಯಾಕೋಬು 4:6 ಓದ್ರಿ.
ಆದರೆ ಆತನು ಹೆಚ್ಚಾದ ಕೃಪೆಯನ್ನು ಕೊಡುತ್ತಾನೆ, ಆದ್ದರಿಂದ ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ,
ನೋಡ್ರ
ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ
ವೆರಿ ಗುಡ್, ದೇವರ
ಎಂದು
ಅಹಂಕಾರಿಗಳನ್ನ,
ಆತನು ಹೇಳುತ್ತಾನೆ.
ಹಾಂ ನೋಡ್ರ ದೇವರ ಅಹಂಕಾರಿಗಳನ್ನ ಏನು ಮಾಡ್ತಾರಂತೆ ಎದುರಿಸ್ತಾರೆ, ದೀನರಿಗೂ ದೇವ್ರು ಏನು ಕೊಡ್ತಾರಂತೆ ಕೃಪೆಯನ್ನು ಕೊಡ್ತಾರೆ. ನೋಡ್ರ ಎಷ್ಟು ಬೈಬಲ್ ಕ್ಲೀನ್ ಆಗೈತೆ, ದೇವರು ಯಾವಾಗ ಮುಟ್ಟು ದೀನರು ಅಂದ್ರೆ, ದೀನರು ಅಂದ್ರೆ ಏನ್ರಿ ತಗ್ಗಿಸ್ಕೊಂಡು ನಡಿ ಅಂತದ್ದು. ಅಂದ್ರೆ ಇದಕ್ಕೆ ನಮ್ಮ ಬ್ರದರ್ ಹತ್ರ ರಸ್ತ ಬ್ರದರ್ ಹತ್ರ ಒಂದು ಕ್ವಶನ್ ಕೇಳ್ತಾರೆ, ಅಂದ್ರೆ ಹೆಂಗಪ್ಪ ದೀನರು ಅಂತ ಹೆಂಗೆ ಕಂಡಿಡಿದು, ವಾಟ್ ಈಸ್ ದ ಸೈನ್ ಆಫ್ ಹಂಬಲ್ನೆಸ್ ಅಂತಂದರೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಏನಪ್ಪ ಅಂದರೆ ಪೀಕಾಕ್ ಅದರ ನವಿಲು. ನವಿಲು ಏನಪ್ಪ ತನಗಿರೋಂಥದ್ದು ಸ್ಪೆಷಾಲಿಟಿ, ನವಿಲು ಫೇಮಸ್ ಏನಕ್ಕೆ ಅಂದರೆ ನವಿಲ್ಗರಿಗೆ. ಅದರ ನವಿಲು ತನ್ನ ಗರಿನ ನೋಡ್ಸಿರ ಇಟ್ಕೊಳ್ಳೋದೆ ಪೀಕಾಕ್ ಏನಪ್ಪ ಅಂದರೆ ಏನಂತ ಹೇಳ್ತಾರೆ ಅದನ್ನ ಹಂಬಲ್ನೆಸ್ ಅಂತ ಹೇಳ್ತಾರೆ. ಅದರ ಏನ್ರಿ ತನ್ನತ್ತ ಎಲ್ಲ ಇರ್ಬೋದು, ದೇವರ ಆಶೀರ್ವಾದ ದೇವ ಕೃಪೆ ಎಲ್ಲ ಇರ್ಬೋದು, ಆದರೆ ಅದನ್ನು ಹೊರಗೆ ತೋರಿಕೆಗಾಗಿ ನೋಡ್ಸ್ಕೊಳಕ್ ಹೋಗ್ಬಾರ್ದು. ದಟ್ ಈಸ್ ಹಂಬಲ್ನೆಸ್ ಅಂತ ಹೇಳ್ತಾರೆ. ಅದರ ಶೋ ಆಫ್ ಮಾಡೋದಾಗಲಿ ನಾನು ಏನೋ ಶ್ರೇಷ್ಠ ಅಂತ ನೋಡ್ಕೊಳೋದಾಗಲಿ ಏನ್ರಿ ಇದು ಏನು ಮಾಡ್ಬಾರ್ದು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಹೇಳ್ದ ಗಾಡ್ ರೆಸಿಸ್ಟ್ ದ ಪ್ರೌಡ್, ಅಹಂಕಾರಿಗಳನ್ನ ಎದುರಿಸಿ ಏನು ಮಾಡಿದೆ ದೀನರನ್ನು ದೇವರು ಏನು ಮಾಡ್ತಾರಂತೆ ಕಟ್ ಕೃಪೆ ಕಟಾಕ್ಷಿಸ್ತಾರೆ ದಯೆ ಕೊಡ್ತಾರೆ ಅಂತ ನೋಡ್ರಿ ಅಂತೀನಿ. ಅದರ ಇನ್ನೊಂದು ವಾಕ್ಯ ಓದೋಣ ಅಂತೀನಿ. ಅದಕ್ಕೆ ನೋಡಿ 1 ಪೇತ್ರ 5 ಅಧ್ಯಾಯ 5 ಮತ್ತೆ 6 ಓದಿ. 1 ಪೇತ್ರ 5ನೇ ಅಧ್ಯಾಯ
ಹೀಗಿರುವುದರಿಂದ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು.
ನೋಡ್ರ ಏನು ಮಾಡಿ ನೀವು ದೇವರ ಕೃಪಾಸ್ತದ ಕಡೆ ನಿಮ್ಮನ್ನು ನೀವೇನು ಮಾಡಿ ತಗ್ಗಿಸ್ಕೊಳ್ಳಿ. ಅದರ ಆತನ ಏನು ಮಾಡ್ತಾನೆ ಸೂಕ್ತವಂತ ಸಮಯದಲ್ಲಿ ಅದರ ಆತನ ಟೈಮ್ ಬಂದಾಗ ಖಂಡಿತವಾಗಿ ಏನು ಮಾಡ್ತಾರೆ ದೇವರು ನಮ್ಮನ್ನು ಮೇಲೆ ಕೆತ್ತಾರೆ. ಯಾವಾಗ ಟೈಮೋ ನಾಳೆ ಇವತ್ತು ಹಿಂಗಿದ್ದೀನಿ ನಾಳೆ ಏನೋ ಆಗ್ಬಿಡ್ತಾರೆ ಅಂತ ಹಂಗಲ್ಲ ರೀ, ನಮ್ಮ ಟೈಮ್ ಇರೋದೇ ಫಿಕ್ಸ್ಡ್ ಟೈಮ್ ಯಾವಾಗ ಗೊತ್ತಾ ಕ್ರಿಸ್ತನ ರಾಜ್ಯದಲ್ಲಿ. ನಾವೆಲ್ಲ ಓಟ ಓಡಿ ಪುನರ್ವತನಾಗಿ ಕ್ರಿಸ್ತನ ಸೇರ್ತಿರಿ ಗೊತ್ತಾ, ಅವಾಗೇ ದೇವನೇ ಮಾಡ ನಮ್ಮ ಉನ್ನತವಾಗಿ ಏರಿಸೋದ್ರಿ. ಕ್ರಿಸ್ತನಿಗೆ ಜೀವನದಲ್ಲೇ ಮಾಡಿಬಿಟ್ರಲ್ಲ ಈ ಜೀವನದಲ್ಲೇ ಓಟ ಓಡ್ತಾ ಇರ್ಬೇಕ್ರೆ ಭೂಲೋಕದಲ್ಲಿ ಎಲ್ಲರ ಮುಂದೆ ಒಂದು ಶ್ರೇಷ್ಠವಾಗಿ ಎಣಿಸ್ಬಿಟ್ರೆ ಅಂದ್ರೆ ಇಲ್ಲ ರೀ, ಈ ಭೂಲೋಕದಲ್ಲಿ ಇರ್ಬೇಕ್ರೆ ಕ್ರಿಸ್ತನ ಏನು ಮಾಡೋದು ಎಲ್ಲರೂ ಕಡಾಗಣಸರು ಯೇಸು ಕ್ರಿಸ್ತನ ಇಲ್ಲದ ರೀತಿಯಲ್ಲಿ ಹೆಸರು ಅವಮಾನ ಮಾಡೋದು ನಿಂದನೆ ಮಾಡಿದ್ರೆ ಅದೇ ಕ್ರಿಸ್ತನ ಮಹಿಮೆಗೆ ತರೋದು ಯಾವಾಗಪ್ಪ ಅಂದರೆ ಏನ್ರಿ ಆತನ ಪುನರುತ್ಥಾನದಲ್ಲೇ. ಸಭೆ ಇವಾಗ ಕಣ್ಣಿಟ್ಕೊಂಡಿದೆ, ಇಸ್ರೇಲ್ ಜನಗಳು ಕಣ್ಣಿಟ್ಕೊಂಡ್ರ, ರೋಮನ್ ಜನಗಳು ಅವ್ನು ಸಾಯ್ಸಾಕಿದವ್ರೆಲ್ಲ ಕಣ್ಣಿಟ್ಕೊಂಡ್ರೆ ಇಲ್ಲ ರೀ, ಇವರೆಲ್ಲ ಯಾವಾಗ ಯೇಸು ಕ್ರಿಸ್ತನ ಶ್ರೇಷ್ಠವಾಗಿ ಎಣಿಸೋದು ಕ್ರಿಸ್ತನ ರಾಜ್ಯದಲ್ಲಿ. ಅದಕ್ಕೆ ನೋಡ್ಬೇಕ್ರೆ ದೇವರ ಹಸ್ತದ ಕಡೆ ನಮ್ಮನ್ನು ನಾವೇ ತಗ್ಗಿಸ್ಕೊಂಡ್ರೆ ನಮ್ಮನ್ನು ಮರಣದ ನಂತರ ದೇವರು ಉನ್ನತವಾಗಿ ಏನು ಮಾಡ್ತಾರೆ ಏರಿಸ್ತಾರೆ. ಅಲ್ದರ ಅದಕ್ಕೆ ಯಾಕೆ ಯಾಕಪ್ಪ ಅಂತಂದರೆ ದೇವರ ಅಹಂಕಾರಿಗಳನ್ನ ಎದುರಿಸ್ತಾರೆ, ದೀನರಿಗೆ ಏನು ಮಾಡ್ತಾರೆ ಕೃಪೆ ದಯೆನ ಏನು ಮಾಡ್ತಾರೆ ಕೊಡ್ತಾರೆ ಅಲ್ವರ. ಅದಕ್ಕೆ ಬೈಬಲ್ನ ದೇವ್ರು ಏನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ. ಅದರ ಅದಕ್ಕೆ ಈ ಈ ಒಂದು ಸೌಂಡ್ ಮೈಂಡ್ ಅಂದ್ರೆ ಈ ಈ ಮೈಂಡ್ ನಮ್ಮಲ್ಲಿ ಬರಬೇಕು ಅಂದರೆ ಇದು ಎಲ್ಲಿಪ್ಪ ಇನ್ಸ್ಟ್ರಕ್ಷನ್ಸ್ ಅಂದರೆ ದೇವರ ವಾಕ್ಯ ರೀ. ಈ ಥರ ದೇವರ ವಾಕ್ಯ ಇನ್ಸ್ಟ್ರಕ್ಷನ್ಸ್ ನಾವು ಕೇಳ್ತಾ ಇದ್ದರೆ ನಾವು ಹೆಂಗಪ್ಪ ನಡ್ಕೊಬೇಕು ಅಂತ ನಮ್ಗೆ ಏನಾಯ್ತದೆ ನಮ್ಗೆ ಗೊತ್ತಾಗ್ತದೆ. ಇನ್ಸ್ಟ್ರಕ್ಷನ್ಸೇ ಇಲ್ಲ ಅಂತಂದರೆ ಅವಾಗ ಏನಾಯ್ತದೆ ಅಲ್ದರ ನಮ್ಗೇನಾಗಲ್ಲ ಈ ಮೈಂಡ್, ಈ ಮೈಂಡ್ ಬೆಳೆದ ರೀ. ಅದರ ಅದಕ್ಕೆ ಏನಿದೆ ಸಭೆಯಲ್ಲಿ ಇಂಥ ವಾಕ್ಯಗಳೆಲ್ಲ ಏನಾಗಿರ್ಬೇಕು ಇರಬೇಕು. ಸುಮ್ಮನೆ ಎದ್ಬಿಟ್ಟು ಚಪ್ಪಾಳೆ ತಪ್ಬಿಟ್ಟು ಅಲ್ಲಲ್ಲಿ ಆಮೇಲೆ ಸ್ತೋತ್ರ ಅಂತಂದ್ಬಿಟ್ಟು ಕುಣಿದಾಡ್ಬಿಟ್ಟು ಸಂಗೀತ ಕೀರ್ತನೆ ಹಾಕ್ಕೊಂಡು ಹೋಗ್ಬಿಟ್ಟು ಅಂತಂದರೆ ಅದು ನಮಗೆ ಸೌಂಡ್ ಮೈಂಡ್ ಬರ್ತದ ಏನ್ರಿ? ಏನು ಬರ್ತದೆ ಮೈಂಡ್? ಬರೀ ಈ ಒಂದು ಮೈಂಡೇ ಬಂದ್ಬಿಡ್ತದೆ. ಅದರ ಈ ಸೌಂಡ್ ಮೈಂಡ್ ನಮ್ಮಲ್ಲಿ ಬರಬೇಕು ಅಂತಂದರೆ ಏನ್ರಿ ದೇವರ ವಾಕ್ಯ ನಮ್ಮಲ್ಲಿ ಏನಾಗಿರ್ಬೇಕು ಯಾವತ್ತೋ ಇರಬೇಕು. ಗಡಿಯಾರ ಕರೆಕ್ಟ್ ಟೈಮ್ ಏನು ಮಾಡಬೇಕು ನೋಡಿಸ್ತಾ ಇರಬೇಕು. ಅದರ ವಾ ಬೈಬಲು ಸರಿಯಾಗಿ ಟೈಮ್ ನೋಡಿಸ್ತಾ ಇರ್ತದೆ. ಟೈಮ್ ನೋಡ್ತಾ ಇದ್ದೀರಾ? ನಾವು ಟೈಮೇ ನೋಡಿಸ್ತದೆ, ನಾವು ನೋಡಬೇಕಲ್ಲ ಟೈಮ್ನ. ಟೈಮೇ ನೋಡೋಕೆ ಹೋಗಲ್ಲ, ಬೈಬಲೇ ನೋಡೋಕೆ ಹೋಗಲ್ಲ. ಬೈಬಲ್ ನೋಡೋಕೆ ಇದ್ದರೆ ನಮ್ಗೇನಾಯ್ತದೆ ಅವಾಗ ನಮ್ಮನ್ನು ನಾವೇ ಸರಿ ಅಂತ ಅನ್ಸ್ಬಿಡ್ತಾರೆ. ದಿನ ಏನು ಮಾಡಬೇಕು ಗಡಿಯಾರ ಕಡೆ ನೋಡ್ತಾ ಇರ್ಬೇಕು ರೀ. ಯಾರು ಅವಾಗವಾಗ ವಾಚ್ ನೋಡ್ಕೊತಿರಲ್ವ ಏನು ಟೈಮ್ ಐತೆ ಏನು ಟೈಮ್ ಐತೆ ಅಂದ್ಬಿಟ್ಟು, ಅಂದ್ರೆ ಅದೇ ಥರ ಅವಾಗವಾಗ ಬೈಬಲ್ ಇನ್ಸ್ಟ್ರಕ್ಷನ್ಸ್ಗಳಿಗೆ ಹೋಗ್ತಾ ಇರಬೇಕು. ಬೈಬಲ್ ಪ್ರಕಾರ ಏನಪ್ಪ ಹೇಳ್ತಾ ದೇವಂತ ಹೋಗ್ತಾ ಇದ್ರೆ ನಮ್ಮ ಮೈಂಡು ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಓಕೆನಾ? ಅವಾಗ ಸಮಾಧಾನದ ಬುದ್ಧಿ ನಮ್ಮ ಜೀವನದಲ್ಲಿ ಯಾವ್ಯಾವ ಸಮಯದಲ್ಲಿ ಏನು ನಿರ್ಧಾರಗಳು ತೊಗೊಬೇಕು ಹೇಗೆ ತೊಗೊಬೇಕು ಅಂತ ನಮ್ಗೇನಾಗ್ತದೆ ನಮಗೆ ಪ್ರಾಪರ್ ಗೈಡೆನ್ಸ್ ಏನಾಗ್ತದೆ ಬರ್ತಾರೆ. ಅದಕ್ಕೆ ಏನ್ರಿ ಬೈಬಲ್ ಹೇಳೋ ದೇವ್ರ ಮಕ್ಕಳುಗಳಿಗೆ ಅಲ್ವರ ಏನ್ರಿ ಯಹೋವನ ವಾಕ್ಯದಲ್ಲಿ ಹಗಲಿರೋ ಧ್ಯಾನಿಸಿದ ಮನುಷ್ಯನು ಎಷ್ಟೋ ಧನ್ಯನು. ಅವನಲ್ಲಿ ಏನ್ರಿ
ನೀರಿನ ಕಾಲುವೆಗಳ ಮೇಲೆ ಬೆಳೆದರೂ
ಆಕಿಲ್ಲ ತ ಮರಗಳ
ಮರವಾಗುವುದಿಲ್ಲ.
ಥರ ಇರ್ತಾನೆ, ತಕ್ಕ ಸಮಯಕ್ಕೆ ಏನು ಮಾಡ್ತಾನೆ ಫಲಗಳನ್ನ ಕೊಡ್ತಾನೆ ಅಲ್ವರ. ಸೊ ಎಲೆಗಳು ಬಾಡೋದಿಲ್ಲ ಅಲ್ವರ. ಸೊ ಏನಪ್ಪ ಅರ್ಥ ಅಂತಂದರೆ ಅವರಲ್ಲಿ ಆ ಒಂದು ಫಲ ಇಲ್ದಿರಂಥ ಒಂದು ಸಂದರ್ಭನೇ ಏನಾಗಲ್ಲ ಬರಲ್ಲ. ದೇವ್ರು ಏನು ಮಾಡ್ತಂದ್ರೆ ತಕ್ಕ ಸಮಯಕ್ಕೆ ಫಲ ಕೊಡ್ತದೆ. ಯಾಕೆ? ಅವ್ರ ಜೀವನದಲ್ಲಿ ತೊಗೊಳೋಂಥ ನಿರ್ಧಾರಗಳು ಹೆಂಗಿದೆ ವಾಕ್ಯದ ಅನುಗುಣವಾಗಿದೆ, ಸತ್ಯ ವೇದಕ್ಕೆ ಅನುಗುಣವಾಗಿರೋದ್ರಿಂದ ದೇವರು ಅವ್ರನ್ನ ಯಾವತ್ತೂ ಏನು ಮಾಡೋದಿಲ್ಲ ಕೈ ಬಿಡೋದಿಲ್ಲ. ಅದರ ಒಳ್ಳೆ ಮರಗಳ ಥರ ಏನಾಗಿರ್ತಾರಂತೆ ಇರ್ತಾರಂತೆ. ಅಂದ್ರೆ ತಕ್ಕ ಸಮಯದಲ್ಲಿ ಯಾವ ಟೈಮಲ್ಲಿ ಫಲಗಳು ಕೊಡಬೇಕೋ ಆ ಟೈಮಲ್ಲಿ ಮಾಡ್ತಾರೆ ಫಲಗಳನ್ನ ಕೊಡ್ತಾರೆ ಅಲ್ವರ. ಆಮೇಲೆ ಅದೇ ವಾಕ್ಯದಲ್ಲಿ ಓದ್ರೆ ಏನು ಹೇಳ್ತಾರೆ ಅವರು ಮಾಡುವಂಥ ಕೆಲಸಗಳು ಎಲ್ಲವೂ ಏನಾಗ್ತದಂತೆ ಎಲ್ಲವೂ ಸಫಲವಾಗ್ತದಂತೆ, ಯಾವುದು ಫೇಲ್ಯೂರ್ ಆಗದರಿ. ಅಂದ್ರೆ ಅದೇನರ್ಥ, ದೇವರ ಚಿತ್ತಕ್ಕನುಸಾರಾಗೆ ದೇವರ ಕೆಲಸಕ್ಕೆ ಕೈ ಹಾಕಿದ್ರೆ ದೇವರ ಮಕ್ಕಳು ಫೇಲ್ಯೂರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಫಲಗಳನ್ನ ನಿಧಾನವಾಗಿ ಕೊಡ್ಬೋದು, ಆದರೆ ದೇವರು ಏನು ಮಾಡ್ತಾರೆ, ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಅದರ ಅದಕ್ಕೆ ದೀನರನ್ನು ದೇವರು ಕಟಾಕ್ಷಿಸ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ನವಿತಾ ಸ್ಟರ್, ಓಕೆ, ಕರೆಕ್ಟ್ ಕರೆಕ್ಟ್ ಓದಮ್ಮ.
ಆದರೆ ಸತ್ಯ ಸಂಗತಿ ಏನೆಂದರೆ, ಲೋಕದ ಕ್ರಮಗಳಿಗನುಸಾರವಾಗಿ ಮತ್ತು ಅವರವರ ಬುದ್ಧಿವಂತಿಕೆಯ ಸ್ವಂತ ಅಂದಾಜಿಗೆ ತಕ್ಕಂತೆ ದೇವರು ಲೌಕಿಕ ದೃಷ್ಟಿಯಲ್ಲಿ ಗಣ್ಯರನ್ನಾಗಲಿ ಜ್ಞಾನಿಗಳನ್ನಾಗಲಿ ಆರಿಸಿಕೊಳ್ಳಲಿಲ್ಲ. ಬದಲಾಗಿ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು, ನಂಬಿಕೆಯಲ್ಲಿ ಐಶ್ವರ್ಯವಂತರಾದ ಈ ಲೋಕದ ಬಡವರನ್ನು ದೇವರು ಆರಿಸಿಕೊಂಡಿದ್ದಾನೆ. ಅವರು ತಮ್ಮ ಸ್ವಂತ ಬುದ್ಧಿವಂತಿಕೆಯ ಮೇಲೆ ಅಥವಾ ನೈತಿಕತೆಯ ಮೇಲೆ ನಂಬಿಕೆ ಇಡುವವರಲ್ಲ. ಆದರೆ ಅವರಿಗೆ ಕ್ರಿಸ್ತನಲ್ಲಿ ತಮ್ಮ ಜ್ಞಾನವು, ನೀತಿ ನಿರ್ಣಯವು ಮತ್ತು ಸರ್ವಸ್ವವು ಎನ್ನುವವರನ್ನು ಆರಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು.
ಕಂಟಿನ್ಯೂ ಮಾಡ್ತೀನಿ, ಹಂಗೆ ಇನ್ನೊಂದು ಪ್ಯಾರಾಗ್ರಾಫ್.
ಅದರಂತೆ ಭಯದ ಆತ್ಮ ಇರುವವರು ಸಹ ಅದನ್ನು ಪಡಕೊಂಡರೆ ಸತ್ಯದ ಆತ್ಮನ, ಪ್ರೀತಿಯ ಆತ್ಮನ ಮೂಲಕ ತಟಸ್ಥಗೊಳಿಸಲು ಸಹಾಯ ಪಡಕೊಳ್ಳುತ್ತಾರೆ. ಯಾಕೆಂದರೆ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. 1ನೇ ಯೋಹಾನ 4ನೇ ಅಧ್ಯಾಯ 18ನೇ ವಚನ. ಅವರು ದೇವರನ್ನು ಆತನ ವಾಕ್ಯಗಳ ಮೂಲಕ ಮತ್ತು ಅದರಲ್ಲಿ ಅಡಗಿರುವ ಆತನ ಕೃಪಾಯೋಜನೆ ಅರಿತುಕೊಳ್ಳಲು ಕಲಿಯುವಾಗ ಅನೇಕರನ್ನು ತೊಂದರೆ ಪಡಿಸುವ ಅವರ ಮನಸ್ಸಿನಲ್ಲಿರುವ ಭಯಾನಕವಾದ ಅಂಜಿಕೆ ಎಂಬ ದೊಡ್ಡ ದುಸ್ವಪ್ನವನ್ನು ತೆಗೆದುಹಾಕುತ್ತದೆ. ಅಂಜಿಕೆಯ ಬದಲಾಗಿ ಅದು ಅವರಲ್ಲಿ ನಿರೀಕ್ಷೆಯನ್ನುಂಟು ಮಾಡುತ್ತದೆ. ಈ ನಿರೀಕ್ಷೆಯು ನಾಚಿಕೆಯನ್ನುಂಟು ಮಾಡುವುದಿಲ್ಲ, ಯಾಕೆಂದರೆ ದೇವರ ಪ್ರೀತಿಯು ಪವಿತ್ರಾತ್ಮನ ಮೂಲಕ ಅವರ ಹೃದಯದ ತುಂಬೆಲ್ಲ ಚೆಲ್ಲಲ್ಪಟ್ಟಿದೆ. ಈ ಆತ್ಮವು ಸ್ವಸ್ಥ ಮನಸ್ಸಿನ ಆತ್ಮವಾಗಿದೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಸದ್ಗೆ ನೋಡ್ಬೇಕಾದ್ರೆ ಏನ್ರಿ, ದೇವ್ರ ಸತಿ ಕರಿಬೇಕಾದ್ರೆ ಎಂತ ಅನ್ಕೊಳ್ತಾರೆ, ಜ್ಞಾನಿಗಳು, ಬುದ್ಧಿವಂತರು, ಶ್ರೀಮಂತರು ಏನು ಮಾಡೋಕ್ಕೋಗಲ್ಲ, ಕರೆಯಕ್ಕೆ ಹೋಗಲ್ಲ. ಯಾರನ್ನ ಬೇಕಂದ್ರೆ, ನಂಬಿಕೆಯಲ್ಲಿ ಶ್ರೀಮಂತರಾಗಿರೋರನ್ನೇ, ಲೋಕದಲ್ಲಿ ಬಡವರಾಗಿರೋರನ್ನೇ ದೇವ್ರು ಏನು ಮಾಡಿರೋದು, ಕರೆದಿರೋದು. ಏನಕ್ಕಪ್ಪ ಅಂದರೆ, ದೀನತೆ ಏನಾಗಿರಬೇಕು ಅಲ್ಲಿ ಇರಬೇಕು ಅಲ್ವರ. ಅಂಥವ್ರಿಗೇನೆ ದೇವ್ರು ಏನು ಮಾಡೋದಂದರೆ, ಈ ಒಂದು ಬುದ್ಧಿ ತಿಳುವಳಿಕೆ ಆತ್ಮ ಕೊಡೋದ್ರಿ ಅದರ. ಅದಕ್ಕೆ ಈ ಸ್ಪಿರಿಟ್ ಆಫ್ ಫಿಯರ್ ಅಂತ ಏನು ಮಾಡ್ಕೋ, ನಾವು ಅದನ್ನ ಜಯಿಸಬೇಕು ಅಂತ ಹೇಳ್ತಾರೆ. ಹೆಂಗಪ್ಪ ಜಯಿಸೋದು ಅಂದರೆ, ಒಂದು ಸಂಪೂರ್ಣವಾಗಿರೋಂಥ ಒಂದು ಪ್ರೀತಿ ದೇವ್ರ ಮೇಲೆ ನಮ್ಗೆ ಇತ್ತು ಅಂತಂದರೆ, ಆಟೋಮೆಟಿಕ್ಕಾಗಿ ಭಯ ಅಂತ ಏನ್ಬಿಡ್ತಾರೆ, ಹೋಗ್ಬಿಡ್ತಾರೆ ಅಲ್ವರ. ನೋಡಿ, ಸತ್ಯ ತಿಳಿಕ್ಕಿಂತ ಮುಂಚೆ ಹೆಂಗಿರ್ತಾ ಇತ್ತು, ಬೈಬಲ್ ಜ್ಞಾನ ಬರೋಕ್ಕಿಂತ ಮುಂಚೆ ಸುಳ್ಳಾಡ್ತಾ ಇದ್ರಿ, ಮೋಸ ಮಾಡ್ತಾ ಇದ್ರಿ, ವಂಚನೆ ಮಾಡ್ತಾ ಇದ್ರಿ, ಭಯ ಇರ್ತಾ ಇತ್ತಲ್ಲ ಒಂದು ಮನಸ್ಸಲ್ಲಿ. ಆದರೆ ಅದು ನಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಧೈರ್ಯವಾಗಿ ಏನು ಮಾಡ್ತಾ ಇದ್ರಿ ಅದನ್ನು ಮಾಡ್ತಾ ಇದ್ರಿ. ಆದರೆ ಒಳಗಡೆ ಏನಾಗಿದ್ದು, ಭಯ ಅಂತಂದ್ಬಿಟ್ಟು ಇರೋದು. ಇವಾಗ ನಮಗೆ ಸತ್ಯವೇದದಲ್ಲಿ ಇವೆಲ್ಲ ಮಾಡಬಾರ್ದು ಅಂತ ಕ್ಲಿಯರಾಗಿ ಗೊತ್ತಾಗಿದ ತಕ್ಷಣ ನಾವೇನು ಮಾಡ್ತೀರಿ, ಇವಾಗ ದೈವವಾಗಿ ಏನು ಮಾಡ್ತೀರಿ ಅದನ್ನು ಮಾಡೋಕ್ಕೆ ನಮ್ಗೆ ಮನಸ್ಸೇನಾಗೋದಿಲ್ಲ, ಬರೋದಿಲ್ಲ ಅಲ್ವರ. ಆಮೇಲೆ ಅದು ಮಾಡದೇ ಇರಬೇಕಾದ್ರೆ ನಮಗೆ ಮನಸ್ಸಲ್ಲಿ ಒಂಥರ ಒಂದೇನ್ರಿ ಸಂತೋಷ, ಒಂಥರ ಸಮಾಧಾನ, ಒಂಥರ ಕಾನ್ಫಿಡೆನ್ಸ್, ನಾವು ದೇವ್ರಿಗೆ ಏನಾಗಿದ್ದೀನಿ ಇವತ್ತು, ಯೋಗ್ಯವಾಗಿದ್ದೀನಪ್ಪ ಅದರ, ದೇವ್ರ ಚಿತ್ತಕ್ಕೆ ಅನುಗುಣವಾಗಿ ನಡೆದಿದ್ದೀನಿ, ನಾನು ದೇವ್ರಿಗೆ ಹರ್ಟ್ ಆಗತ್ತಾರೆ, ಯಾವುದೇ ಏನು ಮಾಡಲಿ ನಡೆದಿಲ್ಲ ಅಂತಂದ್ಬಿಟ್ಟು, ಅವಾಗ ಏನಾಗ್ತಂದ್ರೆ ದೇವ್ರ ಮುಂದೆ ನಿಂತ್ಕೊಳಕ್ಕೆ ನಮ್ಗೆ ಏನಾಗ್ತದೆ, ಧೈರ್ಯ ಬರ್ತದೆ. ಸೊ ಈ ರೀತಿ ಈ ಸಮಾಧಾನದ ಒಂದು ಬುದ್ಧಿ ನಮ್ಮ ಜೀವನದಲ್ಲಿ ನಾವೇನು ಮಾಡೋದು ಬೆಳೆಸ್ಕೊಂಡಂಥದ್ದು ಯಾರ ಏನ್ರಿ, ಕಾಂಪ್ರಮೈಸ್ ಮಾಡಿ ಸತ್ಯಕ್ಕೆ ಏನ್ರಿ ವಿರುದ್ಧವಾಗಿ ನಡ್ಕೊಳ್ಳೋಂಥದ್ದಲ್ಲ, ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಪರವಾಗಿಲ್ಲ, ಅಯ್ಯೋ ಸತ್ಯ ಇಲ್ಲನೂ ಬರಲ್ಲ, ಆ ಥರ ಅಲ್ಲ ರೀ. ಸತ್ಯಕ್ಕೆ ನಾವು ಯಾವಾಗ ವಿಧೇಯರಾಗಿ ದೇವ್ರಿಗೋಸ್ಕರ ವಾಕ್ಯಕ್ಕೋಸ್ಕರ ನಿಂತ್ಕೊಂತೀರೋ, ಆವಾಗ ಮಿಕ್ಕಿದೆಲ್ಲ ಒಂದು ರೀತಿಯಲ್ಲಿ ದೇವ್ರು ನಮ್ಗೇನು ಕೊಡ್ತಾರೆ ಮನಸ್ಸಲ್ಲಿ, ಒಂಥರ ದೀರ್ಘ ಸಮಾಧಾನ ನಮ್ಗೇನು ಮಾಡ್ತಾರೆ ಕೊಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರೆ, ನಾನು ಸಮಾಧಾನ ಕೊಡ್ತೀನಿ, ಲೋಕ ಕೊಡೋಂಥದ್ದಲ್ಲ, ನನ್ನ ಸಮಾಧಾನ ನಿಮ್ಗೆ ಏನು ಮಾಡ್ತೀನಿ ಬಿಟ್ಟೋಗ್ತೀನಿ ಅಂತ ಯೇಸು ಕ್ರಿಸ್ತ ಹೆಂಗಿತ್ತು ಸಮಾಧಾನ, ಎಲ್ಲ ರೀತಿ ಗಲಿಬಿಲಿಗಳು, ಎಲ್ಲ ರೀತಿ ತೊಂದರೆಗಳೇನಾಗಿತ್ತು ಜೀವನದಲ್ಲಿ ಇತ್ತು ಅದರ, ಎಲ್ಲ ಔಟ್ವರ್ಡ್ ಆಗಿ ಯಾವುದು ಸಮಾಧಾನ ಇರ್ತಲ್ಲ, ಬರೀ ಟೆನ್ಷನ್. ಆದರೆ ಕ್ರಿಸ್ತನ ಮೈಂಡಲ್ಲಿ ಏನಾಗಿತ್ತಂತೆ, ಒಂದು ಸಮಾಧಾನ. ಅದರ ದೇವ್ರ ಚಿತ್ತ ನೆರವೇರಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು ಏನ್ರಿ ಒಂದು ದೃಢವಾದ ಒಂದು ಭರವಸೆ ಏನಾಗ್ತದೆ ಅವ್ರಿಗೆ ಇತ್ತು. ಅದು ಅವರು ಓಟ ನೋಡಿ ಮುಗಿಸೋದಕ್ಕೆ ಏನು ಮಾಡ್ತು, ತುಂಬ ಹೆಲ್ಪ್ ಮಾಡ್ತು ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನು ನೋಡಿದ್ದೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು, ರಾಧಿಕಾ ಅಷ್ಟೋ ಓದ್ತೀರಾ?
ಅದರಂತೆಯೇ ಜೀವನದಲ್ಲಿ ಏನಾದರೂ ನೆರವೇರಿಸಬೇಕಾದಲ್ಲಿ ತೀರಾ ನಮ್ರರಾಗಿರುವರು, ಆತ್ಮವಿಶ್ವಾಸದ ಕೊರತೆ ಉಳ್ಳವರು ಅದೇ ಸತ್ಯದ ಆತ್ಮನಿಂದ ಉತ್ತೇಜಿಸಲ್ಪಡುವರು. ಮೇಲಕ್ಕೆತ್ತಲ್ಪಡುವರು ಮತ್ತು ಅವರು ತಮಗೂ ಮತ್ತು ಬೇರೆಯವರಿಗೂ ಉಪಯೋಗವಾಗುವಂತೆ ಮಾಡಲ್ಪಡುವರು. ಆ ಆತ್ಮವು ಮಿತಿಮೀರಿದ ಆತ್ಮವಿಶ್ವಾಸ ಉಳ್ಳವರನ್ನು, ಸ್ವಯಂ ಪ್ರತಿಪಾದಿಸುವವರನ್ನು, ಸ್ವಯಂ ಪ್ರಜ್ಞೆ ಉಳ್ಳವರನ್ನು, ಸ್ವಯಂ ಅಹಂಭಾವ ಉಳ್ಳವರನ್ನು ಆಕ್ಷೇಪಿಸುವುದು, ಸರಿಪಡಿಸುವುದು. ಮೊದಲಿನವರು ದೇವರ ಸಹಾಯದ ಭರವಸೆಗಳಿಂದ ಪ್ರೋತ್ಸಾಹ ಹೊಂದಿಕೊಳ್ಳುವರು. ಎರಡನೆಯವರು ಹದ್ದುಬಸ್ತಿನಲ್ಲಿ ಇಡಲ್ಪಡುವರು, ಸುಧಾರಿಸಲ್ಪಡುವರು, ದೇವರಿಗೆ ಪ್ರಿಯವಾಗಿರುವುದರ ಆಲೋಚನೆಗಳ ಅಧೀನಕ್ಕೆ ಮತ್ತು ಸ್ವಯಂ ಸಹಾಯ ಹೊಂದಿಕೊಳ್ಳುವಂತೆ ತರಲ್ಪಡುವರು. ಅಪೊಸ್ತಲನು ಹೇಳುವಂತೆ, ಇಂತಿಂಥದ್ದನ್ನು ತನ್ನ ಸ್ವಂತ ವಿವೇಕದ ಬಗ್ಗೆ ತಿಳುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳಿದುಕೊಳ್ಳಲಿಲ್ಲ. 1 ಕೊರಿಂಥ 8:2. ಆದರೆ ಗುಣಲಕ್ಷಣಗಳ ಬದಲಾವಣೆಯು ನಾವು ಸ್ವಾಮಿ ಸ್ವಾಮಿ ಎಂದು ಹೇಳಿಕೊಳ್ಳುವುದರಿಂದಾಗಲಿ, ಅಥವಾ ಸತ್ಯವೇದವನ್ನು ಹೊಂದಿಕೊಂಡಿರುವುದರಿಂದಾಗಲಿ, ಅಥವಾ ಯಾವುದಾದರೊಂದು ಮಾನವ ನಿರ್ಮಿತ ಸಭೆಯ ಸದಸ್ಯರಾಗುವುದರಿಂದಾಗಲಿ ಬರುವಂಥದ್ದಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆದರೆ ನಾವು ನೇರವಾಗಿ ಆತನಿಂದ, ಆತನ ವಾಕ್ಯದ ಆತ್ಮನನ್ನು, ಸತ್ಯದ ಆತ್ಮನನ್ನು, ಪವಿತ್ರವಾದ ಆತ್ಮನನ್ನು, ಸ್ವಸ್ಥ ಮನಸ್ಸಿನ ಆತ್ಮನನ್ನು, ಆತನ ಮತ್ತು ತಂದೆಯ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳುವುದರಿಂದ ಅದು ಬರುವುದಾಗಿದೆ ಎಂಬುದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸ್ಟಾರ್. ಸರಿ ನೋಡ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವರ. ಏನಪ್ಪ ಅಂತಂದರೆ, ಕೆಲವು ಜನಕ್ಕೆ ತುಂಬ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ತಾರೆ, ತುಂಬ ಏನ್ರಿ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್, ಅದರ ಅರ್ಥ ಏನೂ ಇಲ್ಲ ಏನೂ ಇಲ್ಲ, ಅಯ್ಯೋ ಅಯ್ಯೋ ಅಂತಂದ್ಬಿಟ್ಟು ಅಲ್ಲರ ಅದು ಹಂಬಲ್ನೆಸ್ ಅಲ್ಲ ರೀ, ಅದು ತುಂಬ ಕೇವಲವಾಗಿ ತನ್ನ ತಾನೇ ಏನ್ಮಾಡಂಥದ್ದು ಭಾವಿಸ್ಕೊಡಂಥದ್ದು, ಅದರ ಆ ಥರ ಕೂಡ ಏನಾಗಿರ್ಬಾರ್ದು ಇರಬಾರ್ದು. ಅದೇ ರೀತಿ ನಾನು ಎಲ್ಲಕ್ಕಿಂತ ಗ್ರೇಟು, ನಾನೇನು ಕಮ್ಮಿ ಇಲ್ಲ, ಎಲ್ಲದಕ್ಕಿಂತ ತುಂಬ ಶ್ರೇಷ್ಠವಾಗಿದ್ದೀನಿ ಅಂತಂದ್ಬಿಟ್ಟೇನ್ರಿ ತನ್ನ ತಾನೇ ಏನು ಮಾಡೋದು, ಏನೋ ಒಂಥರ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಥರ ಥಿಂಕ್ ಮಾಡೋದು, ಅದು ಕೂಡ ಏನ್ರಿ ಸರಿಯಿಲ್ಲ. ಇವೆರಡೂ ಕೂಡ ದೇವರೇನು ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೆಂಗಪ್ಪ ಕರೆಕ್ಷನ್ಸ್ ಮಾಡ್ತಾರೆ ಅಂತಂದರೆ, ಯಾರು ತುಂಬ ಓವರಾಗಿ ತನ್ನ ತಾನೇ ಏನು ಅಂತ ಇಲ್ಲ ಅಂತ ಎಣ್ಸ್ಕೊತಾರೋ ಅವರಿಗೆ ದೇವರು ಏನಪ್ಪ ಮಾಡ್ತಾರೆ, ವಾಕ್ಯಗಳ ಮುಖಾಂತರ ತಾವು ತನ್ನನ್ನು ಎಷ್ಟು ಮಟ್ಟಿಗೆ ಥಿಂಕ್ ಮಾಡಬೇಕು, ಎಷ್ಟು ಮಟ್ಟಿಗೆ ದೇವರಲ್ಲಿ ಇರಬೇಕು, ಏನು ತನ್ನ ಮೈಂಡ್ಗಳನ್ನ ಹೆಂಗೆ ಇಟ್ಕೊಬೇಕು ಅಂತಂದ್ಬಿಟ್ಟು ಕೂಡ ದೇವರಿಗೆ ಕಲಿಸ್ಕೊಡ್ತಾರೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದೇ ರೀತಿ ಯಾರು ತುಂಬ ಹೆಮ್ಮೆಯಿಂದ ನಡ್ಕೊತಾರೋ ದೇವರು ಅನ್ನ ತಗ್ಗಿದ ಸ್ವಭಾವವುಳ್ಳವರಾಗಿ ತನ್ನನ್ನು ತಾನೇ ಏನ್ರಿ ಹೆಚ್ಚಿಸ್ಕೊಳ್ದ ರೀತಿಯಲ್ಲಿ ದೇವ್ರಿಗೆ ಏನು ಮಾಡ್ತಾರೆ, ಅವ್ರ ಜೀವನದ ಅನುಭವಗಳನ್ನ ಕೊಟ್ಟು ಅವ್ರು ಏನು ಮಾಡ್ತಾರೆ ಅದನ್ನ ಕೆಳಮಟ್ಟದಲ್ಲಿ ತಗ್ಗಿಸೋ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ಏನು ಅಪೊಸ್ತಲ ಪೌಲ್ಗೆ ಎಷ್ಟು ಜ್ಞಾನ ಬುದ್ಧಿ ತಿಳುವಳಿಕೆ ಆಶೀರ್ವಾದಗಳು, ಎಷ್ಟು ದೇವರ ಆಶೀರ್ವಾದ ಮಾಡಿದ್ರು ಕೆಲಸಗಳು ಅಂತಂದರೆ, ದೇವರಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ, ದೇವರು ನನ್ನ ದೇಹದಲ್ಲಿ ಮಾಡೋ ಶೂಲ್ಯವನ್ನು ಇಟ್ಟಿದ್ದಾರೆ, ಯಾಕೆ ತಾನು ಜಾಸ್ತಿ ಹೆಚ್ಚಳ ಪಡಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಯಾರ ಜೀವನದಲ್ಲಿ ಏನು ಎಕ್ಸ್ಪೀರಿಯೆನ್ಸಸ್ ಬೇಕೋ ಇದು ಡಿಟರ್ಮೈನ್ ಮಾಡೋದು ಯಾರಂತೆ, ದೇವರು. ಅದರ ಎಲ್ಲರಿಗೂ ಕಾಯಿಲೆಗಳಿದೆ, ಯಾವ ಕಾಯಿಲೆಗೆ ಏನು ಟ್ರೀಟ್ಮೆಂಟ್ ಬೇಕು, ಏನು ಸಿರಪ್ ತೊಗೊಬೇಕು, ಎಷ್ಟು ತೊಗೊಬೇಕು ಅಂದ್ಬಿಟ್ಟು ಫಿಕ್ಸ್ ಮಾಡೋದು ಯಾರೋ ದೇವ್ರು ಏನು ಮಾಡ್ತಾನೆ, ಕ್ಲೀನಾಗಿ ಫಿಕ್ಸ್ ಮಾಡ್ತಾನೆ. ಅದಕ್ಕೆ ಹೇಳೋದು ಅಪೊಸ್ತಲ ಪೌಲು, ನೋಡಿ ಚೆನ್ನಾಗಿದೆ ಬಾಕಿ ಓದೋಣ. 1 ಕೊರಿಂಥದಲ್ಲಿ 8:2 ವಾಕ್ಯ ಓದ್ರಿ ಯಾರಾದ್ರೂ.
ಇಂತಿಂಥದ್ದನ್ನು ತಿಳ್ಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳ್ಕೊಳ್ಳಲಿಲ್ಲ. ಆದರೆ ಯಾವನು ದೇವರನ್ನು ಪ್ರೀತಿಸುತ್ತಾನೋ ಅವನನ್ನೇ ದೇವರು ತಿಳ್ಕೊಳ್ಳುತ್ತಾನೆ.
ಯಾರೋ ತಾನೋ ಎಲ್ಲ ತಿಳ್ಕೊಂಬಿಡಿ ಅಂತ ಹೇಳ್ತಾರೋ, ಏನಪ್ಪ ಹೇಳ್ತಾರೆ ಅಂತಂದರೆ, ನೀ ಇನ್ನೂ ತಿಳ್ಕೊಬೇಕಾದ್ರೂ ತುಂಬ ಏನಾಗಿದೆ ಇದೆ, ಇನ್ನೂ ತಿಳ್ಕೊಂಡ ರೀತಿಯಲ್ಲಿ ಏನಾಗಿಲ್ಲ, ತಿಳ್ಕೊಂಡಿಲ್ಲ. ಇನ್ನೊಂದು ಕಡೆ ಹೇಳ್ತಾರಲ್ಲ, ಯಾರು ನಿಂತಿದ್ದೀನಿ ಅಂತ ಹೇಳ್ತಾರೋ ಬೀಳ್ದಿರಿ ಅಂತ ಏನಾಗಿಲ್ಲ, ನೀವು ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಏನ್ರಿ ಈ ದೀನಭಾವದವ್ರನ್ನ ಒಂದು ಏನಂತ ಉನ್ನತವಾಗಿರ್ತಾರಂಥದ್ದು, ಅದ ತುಂಬ ಹೆಮ್ಮೆಗಳನ್ನ ಅಹಂಕಾರಿಗಳನ್ನ ತಗ್ಗಿದ ಸ್ವಭಾವ ಉಳ್ಳವ್ರಿಗೆ ಮಾಡೋಂಥದ್ದು, ಇದು ಹೇಗಪ್ಪ ಆಗ್ತದೆ ಅಂತಂದರೆ ಸುಮ್ಮನೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಕರ್ತ 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 ಸ್ವಾಮಿ 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 ದೇವರೇ ದೇವರೇ ಅಂತಂದರೆ ಎಲ್ಲ ಆಗ್ಬಿಡ್ತದಾ, ಅದೇ ಎಲ್ಲ ಆಗಲ್ಲ ರೀ. ಸುಮ್ಮನೆ ಬೈಬಲ್ ಇಟ್ಕೊಂಬಿಟ್ರೆ ಆಗ್ಬಿಡ್ತದಾ ಅದರ ಏನ್ರಿ, ಕೆಲವು ಜನ ಮಾಡ್ತಾರೆ ಪಕ್ಕದಲ್ಲೇ ಬೈಬಲ್ ಇಟ್ಕೊತಾರೆ, ತಲೆ ಮೇಲೆ ಇಟ್ಕೊಂಡು ಮಲ್ಕೊತಾರೆ, ಅದರ ತಲೆ ಕೆಡಕೊಂಡು ಮಲ್ಕೊತಾರೆ, ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊತಾರೆ, ಇವ್ರು ಹಂಗಂದ್ರೆ ಆಗ್ಬಿಡ್ತದಾ, ನಮ್ಮನ್ನು ಬದಲಾವಣೆ ಬಂದ್ಬಿಡ್ತಾರ, ನಮ್ಮ ಮೈಂಡ್ ಚೇಂಜ್ ಆಗ್ಬಿಡ್ತದಾ ಅಂದರೆ ಇಲ್ಲ ರೀ. ಅಥವಾ ಒಂದು ಸಭೆಗೆ ಸೇರ್ಕೊಂಬಿಟ್ರೆ ಚೇಂಜ್ ಆಗ್ಬಿಡ್ತದಾ ಅಂದ್ರೆ, ಒಂದು ಸಂಸ್ಥೆಗೆ ಸೇರ್ಕೊಂಬಿಟ್ರೆ ಚೇಂಜ್ ಆಗ್ಬಿಡ್ತಾರೆ ಅಂತಂದರೆ ಇಲ್ಲ ರೀ. ಅದರ ಬ್ಯಾಬಿಲೋನಲ್ಲಿ ಏನು ಸೇರ್ಕೊಂಡ್ರೆ ಏನಾಯ್ತದೆ, ಇನ್ನು ಅಶುದ್ಧಾತ್ಮನೇ ಜಾಸ್ತಿ ಬರೋದು ಹೊರತು ಪವಿತ್ರಾತ್ಮ ಇಲ್ಲ ರೀ. ಮತ್ತು ಹಂಗಾರೆ ಏನು ಮಾಡಬೇಕು ಅಂದರೆ, ಸತ್ಯದಲ್ಲಿ ನಾವು ಬೆಳಿಬೇಕು. ಸತ್ಯದಲ್ಲಿ ಬೆಳೆದಾವಾಗೇ ದೇವರ ಒಂದು ಮೈಂಡು ನಮಗೇನಾಗೋದು ಬರೋದು ಅಲ್ಲರ. ಸತ್ಯದಲ್ಲಿ ಬೆಳೀತಾ ಬೆಳೀತಾ ನೋಡಿ ಜ್ಞಾನ ನಮ್ಗೇನಾಗ್ತಾರೆ ಅದರ ಜಾಸ್ತಿ ಆಗ್ತಾರೆ, ಜ್ಞಾನ ಬುದ್ಧಿ ತಿಳುವಳಿಕೆ ಬರ್ತಾವೆ. ಓ ಸತ್ಯವೇದಲ್ಲಿ ಹಿಂಗೆ ಹೇಳ್ತಾರೆ, ಓ ಸತ್ಯವೇದ ಹಂಗೆ ಹೇಳ್ತಾರೆ, ಹಂಗೆ ಹಿಂಗಿರ್ಬೇಕಪ್ಪ ಹಂಗಿರ್ಬೇಕಪ್ಪ. ನಮ್ಗೇನಾಗ್ತಾರೆ ಎಲ್ಲ ಇದು ಇನ್ಫಾರ್ಮೇಶನ್ ಬರೋದೆಲ್ಲಿಂದ, ಸತ್ಯವೇದಿಂದ. ಹಂಗಾದ್ರೆ ನಾವೇನು ಮಾಡ್ಬೇಕು ಅಂದರೆ ವಾಕ್ಯದಲ್ಲಿ ಏನಾಗಬೇಕು ಅನುದಿನ ಬೆಳಿಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಅವ್ರದ್ದೇ ಮಾಡೋ ಪ್ರತಿಷ್ಠೆ ಪಡಿಸು, ಸತ್ಯದಲ್ಲಿ ಸೇರಿಸಿ ಮಾಡೋದನ್ನ ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ. ನೋಡಿ ಎಲ್ಲಿ ಓದೋಣ ಅಂತೀನಿ, ಜಾನ್ 17:17 ನೋಡಿ ಅಂತೀನಿ, ಯೋಹಾನ 17:17. ಹೋದ್ರಿ ಯಾವ್ದಾರ ಬೈಬಲ್ ಇಲ್ವಾ?
ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು.
ನೋಡ್ರ ಇವ್ರನ್ನ ಸತ್ಯದಲ್ಲಿ ಸೇರಿಸ್ಬಿಟ್ಟು ಪ್ರತಿಷ್ಠೆ ಪಡಿಸು. ಯಾವ್ದಪ್ಪ ಸತ್ಯ ಅಂದ್ರೆ, ಯಾವ್ದು ಸತ್ಯ ಯಾರು
ನಿನ್ನ
ಹೇಳಿ ಸತ್ಯ
ವಾಕ್ಯ
ಅಂದ್ರೆ, ನಿನ್ನ ವಾಕ್ಯನೇ ಸತ್ಯ ದೇವ್ರೆ. ನಿನ್ನ ವಾಕ್ಯದಲ್ಲೇ ಏನು ಮಾಡಬೇಕು ಅಂದ್ರೆ, ನಾವು ವಾಕ್ಯದಲ್ಲಿ ಬೆಳಿಬೇಕ್ರಿ. ಅವ್ರನ್ನ ಪ್ರತಿಷ್ಠೆ ಪಡಿಸ್ಬೇಕು ಅಂದ್ರೆ ಹೆಂಗ್ ಪ್ರತಿಷ್ಠೆ ಪಡಿಸ್ಬೇಕು? ಸತ್ಯದ ಮುಖಾಂತರ ಪ್ರತಿಷ್ಠೆ ಪಡಿಸ್ಬೇಕು. ಅದಕ್ಕೆ ಹೇಳಿದ ಲೋಕ ಯೇಸು ಕ್ರಿಸ್ತ ಏನಂತ, ಲೋಕದ ಕಟ್ಟೆ ಕಡೆ ಹೋಗಿ ಸುವಾರ್ತೆ ಸಾರಿ ಶಿಷ್ಯನರಾಗಿ ಮಾಡಿ ಅಂತ ಹೇಳ್ತಾರೆ. ಏನು ಶಿಷ್ಯನಾಗಿ ಮಾಡಿ ಅಂತ ಅರ್ಥ, ಲೋಕದ ಕಟ್ಟೆ ಕಡೆ ಹೋಗಿ ಸುವಾರ್ತೆ ಸಾರ್ಬಿಟ್ಟು ಏನು ಮಾಡೋ ಅಂತಂದ್ರು, ಶಿಷ್ಯನ ಏನು ಅರ್ಥ ಎಲ್ಲ ಏನು ತಿಳ್ಕೊಂಬಿಟ್ಟಾರೆ, ಕನ್ವರ್ಟ್ ಮಾಡ್ಬೇಕು, ಕ್ರಿಶ್ಚಿಯಾನಿಟಿ ಮಾಡ್ಬಿಡ್ಬೇಕು ಅಂದ್ರೆ, ಯಾರೋ ಬಂದ್ಬಿಟ್ಟು ಏನೋ ಹೆಸರು ಇಟ್ಕೊಂಡಿದ್ದ ಅಂತ ಅವ್ನು ಏನು ಮಾಡ್ಬೇಕು, ಟಾಮ್ ಡಿಕ್ ಅಂಡ್ ಹ್ಯಾರಿ ಅಂತ ಹೆಸರಿಬಿಡು, ಕೃಷ್ಣ ಹೆಸರಿಬಿಟ್ಟು ಮುಗಿದ ಏನೋ ಮಾಡ್ತಾನೆ, ಅವನಿಗೆ ನಿನಗೆ ಯೇಸು ಕೃಷ್ಣ ಶಿಷ್ಯನಾಗಿ ಮಾಡ್ಬಿಟ್ಟೆ ಅಂತ. ಹಂಗಲ್ಲ ರೀ, ಶಿಷ್ಯಂದ್ರು ಅದು ಏನು ಕಂಡೀಷನು, ಏನು ಶಿಷ್ಯನಾಗದ ಕಂಡೀಷನು, ತನ್ನನ್ನು ತಾನೇ ನಿರಾಕರಿಸ್ಬೇಕು, ಶಿಲುಬೆ ಎತ್ಕೊಬೇಕು, ಏನು ಮಾಡ್ಕೊ ಯೇಸು ಕ್ರಿಸ್ತನಿಂದ ಬರ್ಬೇಕು ಹೊರಡ್ತೀನಿ, ಇದ್ದು ಕಂಡೀಷನ್ ತನ್ನನ್ನು ತಾನೇ ನಿರಾಕರಿಸ್ಬೇಕು. ಅದೇ ಹೇಳ್ತಾ ಹೊಡಿತೀನಿ, ಸಮಾಧಾನ ತಿಳುವಳಿಕೆಯ ಆತ್ಮ ನಮ್ಮಲ್ಲಿ ಬರಬೇಕು ಅಂದರೆ ಫಸ್ಟ್ ನಮ್ಮನ್ನು ನಾವೇ ಮಾಡ್ಕೊ ನಿರಾಕರಿಸಿ ಇರಬೇಕು. ನಮ್ಮಲ್ಲಿ ಎಷ್ಟೋ ಆಲೋಚನೆಗಳಿದೆ, ಎಷ್ಟೋ ಮೈಂಡ್ಗಳನ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರಿ, ಹಿಂಗಿರ್ಬೇಕು ಹಂಗಿರ್ಬೇಕು ಹಾಗೇ ಹಿಂಗೆ ಇಂಥೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವರ. ಇದು ಸತ್ಯವೇದದಲ್ಲಿ ಏನು ಸತ್ಯದ ವಿಚಾರವಾಗಿರ್ಬೋದು, ನಮ್ಮ ಲೈಫಲ್ಲಿ ವಿಚಾರದ ಇರ್ಬೋದು, ಬೇರೆಯವ್ರ ಬಗ್ಗೆ ಅಭಿಪ್ರಾಯಗಳೆಲ್ಲ ಇರ್ಬೋದು ಅದರ. ಇದನ್ನು ಫಸ್ಟ್ ನಾವೇನು ಮಾಡಬೇಕು ಅಂದರೆ ಇದನ್ನು ಚೇಂಜ್ ಮಾಡಬೇಕು, ಇದನ್ನು ಬಿಟ್ಕೊಡೋಕೆ ಏನಾಗಿರ್ಬೇಕು, ನಾವು ರೆಡಿಯಾಗಿರ್ಬೇಕು ತನ್ನನ್ನು ತಾನೇ ನಿರಾಕರಿಸೋಕ್ಕೆ. ಶಿಲುಬೆ ಅಂದರೆ ಏನು ಗೊತ್ತಾ, ಇದು ಕ್ರಿಸ್ತನ್ಗಾಗಿ ರೆಸ್ಪಾನ್ಸಿಬಿಲಿಟೀಸ್ ಮಾತ್ರ ಅಲ್ಲ, ವಾಕ್ಯದಲ್ಲಿರೋಂಥ ಎಷ್ಟೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡೋಕ್ಕಾದಾವಾಗ ನಮ್ಗೇನಾಗ್ತದೆ, ಅದು ಭಾರವಾಗ್ತದೆ, ನಮ್ಗೆ ಕಷ್ಟ ಆಗ್ತದೆ, ಅದು ಈಸಿ ಅಲ್ಲ ಅದರ. ಯಾಕಂದರೆ ನಮಗೆ ಅಂತ ಎಷ್ಟೊಂದು ಏನಾಗಿರ್ತದೆ, ನಾವು ರಿಸರ್ವ್ ಮಾಡ್ಕೊಡ್ತೀರಿ ವಾಕ್ಯದಲ್ಲಿ ಹಿಂಗೆ ನಡಿ ಅಂತ ಅಂದಾಗ ಏನಾಗ್ತದೆ ನಮಗೆ, ಅಯ್ಯೋ ಹಿಂಗೆಲ್ಲ ಬರಬೇಕಾ, ದೇವ್ರಿಗೆ ಪಕ್ಕ ನಡ್ಕೊಬೇಕಾ, ಆಗಲ್ಲ ದೇವ್ರೆ ತುಂಬ ಕಠಿಣವಾಗಿದೆ. ಹೌದಪ್ಪ ಕಂದ, ಇದು ಜೇನುತುಪ್ಪದ ಥರ ಇದೆ, ಬಾಯಿನಲ್ಲಿ ತಿನ್ಬೇಕಾದ್ರೆ ಸಿಹಿ ಆಗಿದೆ, ಹೊಟ್ಟೆ ಒಳಗೋದ್ರೆ ಏನಾಗ್ತದೆ ಕಹಿ ಆಗ್ತದೆ. ಇಲ್ಲ ದೇವರೇ ನಮ್ಮ ಮನೆಯವ್ರು ಯಾರು ಕೇಳ್ತಾರೆ, ಒಬ್ಬನೇ ಕೇಳ್ತಾನೆ, ಏನು ಮಾಡೋಕ್ಕಲ್ಲ ಕಂದ, ನೀನು ಒಬ್ಬನೇ ಬಾ ಅಂತ ಹೇಳ್ದ, ಫ್ಯಾಮಿಲಿಗೆ ಕರ್ಕೊಂಬಾ ಅಂತ ಹೇಳ್ತಾರೆ. ಯಾಕೆ ಯಾಕೆ ಗೊತ್ತಾ, ಅದರ ಫಾರೋನ್ ಕತೆ ಕೇಳಿದ್ದಾರಲ್ವಾ, ಫಾರೋ ಏನು ಮಾಡ್ತಾರೆ, ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ನೀವು ಹೋಗಪ್ಪ, ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಹೋದ ಅಂತಂದರೆ ಏನರ್ಥ, ನೀನು ಹೋದ್ರೆ ಎದುರು ಹೋದ್ರೆ ವಾಪಸ್ ಬರ್ತೀಯ ಅಂತ. ಏಯ್ ಫ್ಯಾಮಿಲಿ ಜೊತೆ ಹೋದವರೇ ದೂರ ಹೋದ್ರೆ ವಾಪಸ್ ಬರ್ತೀನಿ ಅಂದವರು, ಈ ಹೆಂಡತಿ ಮಕ್ಕಳು ಬಿಟ್ಟು ಹೋಗಿರಿ ಏನು ಮಾಡಿರು ವಾಪಸ್ ರಿಟರ್ನ್ ಟಿಕೆಟ್. ಅದರ ಸೇತಾನು ಹಂಗೆ ಮಾಡ್ತಾನೆ ರೀ. ಅದರ ನಮ್ಮ ಡಿಸಿಷನ್ಸ್ ಹೆಂಗಿರ್ಬೇಕು, ಯೋಶುವ ಏನು ಹೇಳ್ತಾರೆ, ಯಾರು ಹೆಂಗಾರ ಮಾಡ್ಕೊಳ್ಳಿ ನಾವು ನಮ್ಮ ಕುಟುಂಬ ಕರ್ತನನ್ನು ಏನು ಮಾಡ್ತೀರಿ ಆರಾಧಿಸ್ತೀವಿ. ಹಂಗಿರ್ಬೇಕು ನೋಡಿ, ಅದು ದೃಢವಾಗಿರ್ಬೇಕು ರೀ, ಚಂಚಲ ಮನಸ್ಸು ಏನಾಗಿರ್ಬಾರ್ದು, ನಮ್ಮ ಮೈಂಡ್ ಕ್ಲೀನ್ ಆಗಿರಬೇಕು, ಫಿಕ್ಸ್ ಆಗಿರಬೇಕು. ಅದಕ್ಕೆ ಈ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಏನು ಗೊತ್ತೇಳ್ತಾರೆ, ಎಕ್ಸಾಂಪಲು ಕುದುರೆ ಅಂತ ಹೇಳ್ತಾಳಂತೀನಿ. ಕುದುರೆ ಇವಾಗ ಈ ಕಾಲೆಲ್ಲ ಕುದುರೆಗಳಿಲ್ಲ ಬಿಡ್ರಿ, ಅದರ ಕುದುರೆಗಳಿತ್ತು ಅಂದರೆ ಕುದುರೆಗಳಿಗೆ ಏನು ಗೊತ್ತಾ ಮಾಡ್ತಾರೆ, ಕುದುರೆಗಳಿಗೆ ಕಣ್ಣಿಗೆ ಏನು ಮಾಡ್ತಾರೆ, ಈ ಕಣ್ಣಿಗೆ ಒಂದು ಎರಡು ಕಟ್ಟೆ ಥರ ಕಟ್ಟಿರ್ತಾರೆ. ಏನಕ್ಕದು, ಏನಕ್ಕೆ ಅಂದರೆ ಈ
ಅಕ್ಕಪಕ್ಕ ನೋಡ್ಬಾರ್ದು ಅಂತ
ನೋಡಬಾರ್ದು
ಎಂಬುದು.
ಅಂತ. ಯಾಕೆ ಗೊತ್ತಾ, ಇವಾಗ ಕುದುರೆಗೆ ಅಕ್ಕಪಕ್ಕ ನೋಡಿದ್ರೆ ಏನಾಗ್ತಾರೆ, ಮೈಂಡ್ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ ನೋಡಿದ್ರಿ, ಅದು ಗಮನ ಮುಂದಕ್ಕೆ ಇರ್ಬೇಕು, ಫೋಕಸ್ ಆಗಿರ್ಬೇಕಾದ್ರೆ ನೋಡಿದ್ರೆ ಹಿಂಗೆ ಹಾಕ್ಬಿಡ್ತಾರೆ, ಅವಾಗ ಏನಾಗ್ತದೆ ಅಕ್ಕಪಕ್ಕ ಎಲ್ಲ ಕಾಣಿಸೋದು, ಮುಂದೆನೇ ಕಾಣಿಸೋದು ಅದರ. ಲೆಫ್ಟ್ಗೆ ಹೋಗ್ಬೇಕಂದ್ರೆ ಯಜಮಾನ ಹೇಳಿದ್ರೆ ಮತ್ತೆ ಲೆಫ್ಟ್ಗೆ ಹೋಗೋದು, ರೈಟ್ಗೆ ಹೋಗ್ಬೇಕಂದ್ರೆ ಯಜಮಾನ ಹೇಳಿದ್ರೆ ಮತ್ತೆ ಹೋಗೋದು, ಇಲ್ಲ ಅಂದ್ರೆ ಸ್ಟ್ರೈಟಾಗಿ ಹೋಗ್ತಾ ಇರ್ತಾರೆ. ಡಿಸ್ಟ್ರಾಕ್ಷನ್ ನಮ್ಮ ಜೀವನದಲ್ಲಿ ಬರೆದ ರೀತಿಯಲ್ಲಿ ನಾವು ಸತ್ಯ ದುಡಾಗಬಾರ್ದು. ಸತ್ಯದಲ್ಲಿ ಏನ್ರಿ ಇವನ್ನ ಪ್ರತಿಷ್ಠೆ ಪಡಿಸು, ಸತ್ಯದಲ್ಲಿ ಸೇರಿಸ್ಬಿಟ್ಟು ಏನು ಮಾಡಿ ಇವನ್ನ ಪ್ರತಿಷ್ಠೆ ಪಡಿಸಪ್ಪ. ಶಿಷ್ಯನರಾಗಿ ಮಾಡೋದು ಹಿಂಗೆ ಹೆಂಗಾರೆ ಹೋಗಿ ಸತ್ಯ ಹೇಳ್ಕೊಡ್ಬೇಕು, ಸುಮ್ಮನೆ ಏನೋ ಹೇಳ್ಬಿಟ್ಟು ಯೇಸು ಕ್ರಿಸ್ತ ನಂಬರ್ ಇದು ಅದ್ಭುತ ಆಗ್ಬಿಡ್ತಾರೆ, ಪ್ರೇಯರ್ ಮಾಡಬೇಕ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡ್ತಾರೆ ಅಲ್ಲ ರೀ. ಅದು ಯೇಸು ಕ್ರಿಸ್ತ ಎಲ್ಲಿ ಮಾಡಿದ್ರು ಸತ್ಯವೇದದಲ್ಲಿ, ಯೇಸು ಕ್ರಿಸ್ತ ಯಾರಿಗಾರ ಮಾಡಿದ್ರ ಅದ್ಭುತ ಮಾಡಿದವ್ರಿಗೆಲ್ಲ ಹಂಗೆ ಅಂದ್ರ, ಅಯ್ಯೋ ಅದ್ಭುತ ಆಗ್ಬಿಡ್ತು ಕಂದ, ನಾಳೆಯಿಂದ ಬಂದ್ಬಿಡಮ್ಮ, ನನ್ನ ಹಿಂದೆ ಬಂದ್ಬಿಡು ಕಂದ, ನೋಡು ಅಲ್ಲೆಲ್ಲ ಅವರೇ ಪೇತ್ರ ಯೋವನ್ ಅವ್ರಿಗೆಲ್ಲ ಹಂಗೆ ಮಾಡಿದೆ, ಎಲ್ಲ ಅದ್ಭುತ ಮಾಡಿದೆ, ಎಲ್ಲ ಬಂದ್ಬಿಟ್ಟವ್ರು, ನೀನು ಬಂದ್ಬಿಡು ಕಂದ ಒಂದು ಚೀಲ ಎತ್ಕೊಂಡು ಅಂತಂದ್ರ, ಯಾರು ಹೇಳಿದ್ರು ಅದ್ಭುತ ಮಾಡೋರ್ಗೆ ಯಾರಿಗೋ ಒಬ್ರು ಹೇಳೋರು ಇದನ್ನ, ಏನು ಗೊತ್ತ ಹೇಳಿದ್ರಿ, ಅದ್ಭುತ ಮಾಡೋರ್ಗೆ ಯೇಸು ಕ್ರಿಸ್ತ ಏನಂತಂದ್ರು, ಕಣ್ಣಿಲ್ದಿರೋಂಗೆ ಕಣ್ಣು ಕೊಟ್ರು, ಕಿವಿ ಇಲ್ದಿರೋಂಗೆ ಕಿವಿ ಕೊಟ್ರು, ಕುಷ್ಠರೋಗ ಇಲ್ಲದಿರೋಂಗೆ ಕುಷ್ಠರೋಗ ಎಲ್ಲ ವಾಸಿ ಮಾಡಿಬಿಟ್ರು. ಅದರ ಅವನಿಗೆಲ್ಲ ಅದ್ಭುತ ಮಾಡಿ ಮನೆ, ಅವ್ನಿಗೆ ಏನು ಹೇಳಿದ್ರು ಕೇಸ್ತರಂಗೆ, ನನ್ನ ಹಿಂದೆ ಬಾ ಅಂತಂದ್ರ ಅಥವಾ ಏನಂದ್ರ? ಇಲ್ಲ ನೋಡ್ರಿ, ಏನು ಬೈಬಲ್ ಓದ್ತೀರ ನೀವು? ನೀವು
ನಿನ್ನ ಗುರುತು ಕಾಣೇನು ಅಂದಿದ್ದಾರೆ ಒಂದ್ ಕಡೆ.
ಅಲ್ಲ ಅಲ್ಲ, ಅದು ದೆವ್ವ ಓಡಿಸ್ಬೇಕಾರೆ ಅದರ ಅದ್ಭುತ ಅದ್ಭುತ ಅದ ಅದು ನೀವು ಹೇಳ್ತಿರೋದು ಅದ್ಭುತ ಮಾಡೋ ಜನಗಳು ಅದರ ಕ್ರಿಸ್ತನು ಅವ್ರನ್ನ ನೋಡ್ಬಿಟ್ಟು ಹೇಳೋದು. ಆದರೆ ನಾನು ಹೇಳೋದು ಮೊದಲನೇ ಬರಬೇಕಲ್ಲೇ ಕ್ರಿಸ್ತನು ಎಷ್ಟೋ ಜನಗಳಿಗೆ ಅದ್ಭುತ ಮಾಡಿದ್ರಲ್ಲ, ಅದ್ಭುತ ಒಂದು ಕೂಡ ಇರೋಂಥ ಜನಗಳು, ಕಣ್ಣೇ ಇಲ್ದಿರೋಂಗೆ ಕಣ್ಣು ಬಂತು, ಕೈಯೇ ಇಲ್ದಿರೋಂಗೆ ಕೈ ಬಂತು, ಸತ್ತವರೇ ಜೀವಂತವಾಗಿ ಬಂದ್ಬಿಟ್ರು. ಅವರೆಲ್ಲ ಅವ್ರಿಗೆಲ್ಲರಿಗೂ ಕ್ರಿಸ್ತನು ಏನಂದ್ರು, ನನ್ನ ಹಿಂದೆ ಬಾ ಅಂತಂದ್ರ.
ಇಲ್ಲ, ಊರಲ್ಲಿ ಹೋಗಿ ಸಾರು
ಲೋಕತೆಯಲ್ಲಿ
ಅಂತ.
ವಾಕ್ಯವನ್ನು ಸಾರು ಅಂತೇಳಿ,
ನೀ ಪಾಪ ಮಾಡಬೇಡ,
ಲೋಕತೆ ವಾಕ್ಯಗಳನ್ನು ಸಾರು ಅಂತೇಳಿ.
ನೀವು ಪಾಪ ಮಾಡಬೇಡ
ತಪ್ಪು
ಹೋಗು ಅಂತ
ಮಾಡ್ತಾರೆ.
ಹೇಳ್ತಾರೆ. ಯಾಕೆ ನೀನು ಪಾಪ ಮಾಡಿದ್ಕೆ ಇವೆಲ್ಲ ಬಂದಿರೋದು, ನೀನು ತಿರ್ಗಾ ಪಾಪ ಮಾಡಿ ತಿರ್ಗೇನ ಆಯ್ತದೆ, ಮಾಡಬೇಡ
ಹಂಗೆ
ಅಂತಾರೆ.
ಆಗ್ತದೆ.
ನೋಡ್ರಿ, ಯೇಸು ಕ್ರಿಸ್ತ ಫಾಲೋ ಮಾಡ ಅಂತಂದ್ರೆ ಅವ್ರಿಗೆಲ್ಲ. ಹಂಗಾರೆ ಏನರ್ಥ? ಈ ಕಾಲದ ಅದ್ಭುತ ಎಲ್ಲ ಪಡ್ಸ್ಕೊಂಡವ್ರಿಗೆಲ್ಲರಿಗೂ ಯೇಸು ಕ್ರಿಸ್ತ ಬರಪ್ಪ ನನ್ನ ಶಿಷ್ಯನಾಗು ಅಂತಂತಾರ. ಶಿಷ್ಯನರಾಗಬೇಕಂದ್ರೆ ಕಂಡೀಷನ್ ಏನು? ತನ್ನ ತಾನೇ ನಿರಾಕರಿಸ್ಬೇಕು. ಎಲ್ಲ ಐತೆ, ಎಲ್ಲ ಬಿಟ್ಬಿಡ್ಬೇಕು. ಕ್ರಿಸ್ತನ್ಗೊಂದು ಸಮಾನ ಮರ್ಯಾದೆ ಎಲ್ಲ ತೆಗೆದು ತಿಪ್ಪೆಗೆಸಿಬೇಕು. ಅದರ ಬಿಟ್ಬಿಟ್ಟು ಕ್ರಿಸ್ತನ್ಗಾಗೆ ಮಾಡಬೇಕು. ಕಷ್ಟ ದೇವರೇ, ನೀನು ವಾಕ್ಯದ ಪಕ್ಕ ಕಷ್ಟ. ಹೌದಪ್ಪ, ನಡಿಬೇಕು. ದೇವನ ಪ್ರೀತಿ ಮಾಡ್ಸೇ ನಡಿ, ಸಮಾಧಾನ ಬುದ್ಧಿ ಬರ್ತದ ಅವಾಗ. ಅವಾಗ ಬಂದವಾಗ ಏನಾಗ್ತದೆ ಏನ್ರಿ? ಕ್ರಿಸ್ತನ ಹೆಜ್ಜೆಗಳಲ್ಲಿ ನೋಡಿದಂಗೆ ದೇವರು ಎಲ್ಲ ರೀತಿ ಏನು ಮಾಡ್ತಾರೆ ನಮಗೆ ನಡೆಸ್ಕೊಡ್ತಾರೆ. ಓಕೆನಾ? ಸರಿ, ನಾವು ಸ್ಟಾಪ್ ಮಾಡೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಯಾರಿಗೇನು ಡೌಟ್ಸ್ ಏನೋ, ಕ್ವೆಶನ್ಸ್ ಏನೋ ಇದೆಯಾ, ಏನೋ ಪ್ರಶ್ನೆ ಇದೆಯಾ? ಸರಿ, ಏನಿಲ್ಲ ಅಂದರೆ ಮಾರ್ಚ್ 31st ಅದರ ಪ್ರಭುರಾತ್ರಿ ಭೋಜನ ಇದೆ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಆವತ್ತಿನ ದಿನ ಎಲ್ಲೆಲ್ಲಿ ಸಭೆಗಳಿದೆಯೋ ಆ ಸಹೋದರುಗಳು ನಿಮ್ಮ ಊರಲ್ಲಿರೋ ಸಭೆಗಳಿಗೆಲ್ಲ ಸೇರಿ ಕರೆಕ್ಟಾಗಿ 5 ಗಂಟೆಯಿಂದ ಆರಾಧನೆ ಶುರು ಆಗ್ತದೆ. ಎಲ್ಲ ಪಾಲ್ಗೊಳ್ಳಿ, ಯಾರೂ ಮಿಸ್ ಮಾಡಿಬಿಡಿ, ಅವತ್ತಿನ ರಜಾನೆ ಹಾಕ್ಬಿಡಿ. ಅದೇ ರೀತಿ ಏಪ್ರಿಲ್ 19 ಅದರ ಏನ್ರಿ ನಮ್ಮ ಒಂದು ಆ್ಯನ್ಯುವಲ್ ಕನ್ವೆನ್ಷನ್ ಇರ್ತಾರೆ YMCA, ಔಟ್ ಸ್ಟೇಷನ್ ಅಂತ. ಎಲ್ಲ ಸಹೋದರ ಸಹೋದರಿಗಳು ಇವಾಗ ಟ್ರೈನ್ ಬುಕ್ ಮಾಡಿಕೊಂಡು ಕನ್ವೆನ್ಷನ್ಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ.